ಚತುರ್ಥಿ ಏಕಾದಶಿ ವ್ರತ ಹರಿದಿನದ ಬಗ್ಗೆ ಭಾರಿ ಭಾರಿ ಒತ್ತು ಕೊಟ್ಟು ಅವರು ಇದು ಮಾಡಿದರು. ಅವರನ್ನು ಭೀಷ್ಮ ಅಂತ ಕರೀತಿದ್ದ ಪದ್ಧತಿ ಉಂಟು. ಇಡೀ ನಮ್ಮ ದ್ವೈತ ವೇದಾಂತದ ಪರಂಪರೆಯೊಳಗೆ ಇವತ್ತು ಭೀಷ್ಮರ ಪ್ರಸ್ತಾಪ ಬಂತಲ್ಲ, ಅವರು ಭೀಷ್ಮರಂತೆ ಇದ್ದ ಮಹಾನುಭಾವ. ಅವರು ಕುರುಕುಲ ಪಿತಾಮಹರಾಗಿದ್ದರೆ ಯತಿಕುಲ ಪಿತಾಮಹರಾಗಿ ಇವರು ಹಿರಿಮೆಯನ್ನು ಸಂಪಾದನೆ ಮಾಡಿದವರು. ಅವರ ಹಿರಿಮೆಗೆ ಒಂದು ದೊಡ್ಡ ಕಾರಣ ಹೇಳುತ್ತೇನೆ. ಭೀಷ್ಮರು ಇಚ್ಛಾಭರಣೆಗಳು ಅಂತ ಕೇಳುತ್ತೇವೆ. ಕೊನೆಗೂ ಕಾಯ್ತಾ ಕಾಯ್ತಾನೆ ಇದ್ರಂತವ್ರು. ಯಾತಕ್ಕೆ ಹರಿ ಬರಲಿ ಕೃಷ್ಣ ಎದುರಿ ಕೂಡಲಿ ಅಂತ ಕೂತು ಕೊನೆ ಕೃಷ್ಣ ಬಂದಾಗ ಕೃಷ್ಣನ ಎದುರಿಗೇನೆ ಕೃಷ್ಣ ನೋಡ್ತಾನೆ ದೇಹತ್ಯಾಗವನ್ನು ಮಾಡಿ ಭೀಷ್ಮ ಮುಕ್ತಿ ಪ್ರದಾಯಕ ಅದು ಕೃಷ್ಣಾಷ್ಟೋತ್ರ ಶತನಾಮ ಸ್ತೋತ್ರದೊಳಗೆ ಭಗವಂತನನ್ನ ಸ್ತುತಿಸಲಿಕ್ಕೆ ಒಂದು ಪದ ಕೊಟ್ಟ ಮಹಾನುಭಾವರವರು. ಹರಿಗೋಸ್ಕರ ಕಾಯ್ತಾ ಇದ್ರು. ಇವರು ಏಕಾದಶಿ ಅಂತ ಕಾಯ್ತಾ ಇದ್ರಲ್ಲ, ಹೇಗಿತ್ತು ಗೊತ್ತೇನು? ಕೊನೆಗೆ ಅವರು ದೇಹ ಬಿಟ್ಟು ಏಕಾದಶಿನ ಹರಿದಿನದಂದೇ ತ್ಯಾಗ ಮಾಡಿಬಿಟ್ರು. ವಿಶ್ವ ವಿದ್ಯಾಮಾನ್ಯ ತೀರ್ಥರು ಹರಿದಿನದಂದೇ ದೇಹವನ್ನು ತ್ಯಾಗ ಮಾಡಿದ್ರು. ಇದು ಭಾರಿ ಆಶ್ಚರ್ಯ. ಅಂದ್ರೆ ಅವರು ಇಚ್ಛಾಮಣ್ಯಗಳಾಗಿದ್ರು ಹರಿಯನ್ನು ಕಾಣಬೇಕು ಅಂತ, ಇವರು ಇಚ್ಛಾಮಣ್ಯಗಳಾಗಿದ್ರು ಹರಿದಿನವನ್ನ ಹರಿದಿನದಲ್ಲಿ ದೇಹ ತ್ಯಾಗ ಮಾಡಬೇಕು ಅಂತ ಹೇಳಿಬಿಟ್ರು. ಇದು ನಿಜವಾಗಲೂ ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಇನ್ನೊಂದು ಆಶ್ಚರ್ಯ, ಭೀಷ್ಮರ ಜೀವನದ ದೊಡ್ಡ ಕಾಣಿಕೆ ವಿಷ್ಣು ಸಹಸ್ರನಾಮವನ್ನು ಆವಿಷ್ಕಾರ ಮಾಡಿದ್ರು. ವಿಷ್ಣು ಸಹಸ್ರನಾಮವನ್ನು ಭೀಷ್ಮರು ಆವಿಷ್ಕಾರ ಮಾಡ್ತಾ ಇದ್ದಾರೆ. ಇವರೇನ್ ಮಾಡಿದ್ರು ಗೊತ್ತಾ? ವಿಷ್ಣು ಸಹಸ್ರನಾಮದ ಬಗ್ಗೆ ಬಹುಶಃ ಕನ್ನಡದಲ್ಲಿ ಆ ದೊಡ್ಡ ಪುಸ್ತಕ ಯಾರೂ ಬರೆದಿಲ್ಲ. ವಿಷ್ಣು ಸಹಸ್ರನಾಮದ ಬಗ್ಗೆ ಸುಮಾರು 4,000 ಪುಟಗಳಷ್ಟು ಅರ್ಥ ಬರೆಸಿ ಪ್ರಿಂಟ್ ಮಾಡಿಸಿದ್ದಾರೆ. 4,000 ಪುಟಗಳಷ್ಟು. ಒಂದೊಂದು ನಾಮಕ್ಕೂ ತಮ್ಮದೇ ಆದ ಒಂದು ವಿಚಿತ್ರ ಚಿಂತನೆಯನ್ನ ಜಿಜ್ಞಾಸೆಯಿಂದ ಸೇರಿಸಿದ್ದಾರೆ. ಅಂದ್ರೆ ಅವರ ಹೆಸರಿಗೂ ಅವರ ರೀತಿಗೆಲ್ಲ ಸರಿಗೋಯ್ತು. ಮತ್ತೆ ಬಾಲಬ್ರಹ್ಮಚಾರಿಗಳು ಭೀಷ್ಮರು, ಅವ್ರ ಶುದ್ಧ ಬಾಲಬ್ರಹ್ಮಚಾರಿಗಳು ಶ್ರೀಗಳು. ಎಷ್ಟು ಅಂತ ಕೇಳಿದರೆ ಅವರ ಬಗ್ಗೆ ಎಂಥ ಪರಮಶತ್ರುವು ಕೂಡ ಅವರ ಚಾರಿತ್ರದ ಬಗ್ಗೆ ಚಕಾರ ಎತ್ತಕ್ಕೆ ಸಾಧ್ಯ ಇರಲಿಲ್ಲ. ಅಂತ ಪರಿಶುದ್ಧವಾದ ಜೀವನ. ಭೀಷ್ಮರ ಪ್ರಸ್ತಾಪ ಇವತ್ತು ಬಂತಲ್ಲ, ಅದಕ್ಕೆ ಸ್ವಾಮಿಗಳು ನೆನೆಸಿಕೊಂಡಾಗ ಭೀಷ್ಮರು ಅಂತ ಅನಿಸ್ತಾನೆ ಇತ್ತ, ಸರಿಯಾಗಿ ಕೂಡಿಕೊಂಡಿದೆ ಅದು. ಅಂಥ ಭೀಷ್ಮರಿಗೆ ಇವತ್ತು ಯತಿಕುಲ ಭೀಷ್ಮರಿಗೆ ತಿಲಕರಿಗೆ ನಾವು ಮಾಡ್ತಕ್ಕಂಥ ಸೇವೆ ನಿಜವಾಗಲೂ ಸಾರ್ಥಕವಾದ ಸೇವೆ. ಪರಮಪೂಜ್ಯ ಶ್ರೀಪಾದರು ಅದಕ್ಕೆ ಅನೇಕ ವಿಧವಾದ ಯೋಜನೆಗಳನ್ನು ರೂಪಿಸಿದ್ದಾರೆ. ಒಂದು ಕಡೆ ಉಡುಪಿಯಲ್ಲಿ, ಮತ್ತೊಂದು ಕಡೆ ಭಂಡಾರಕೆರೆಯಲ್ಲಿ ಅಂಥ ವ್ಯವಸ್ಥೆಯನ್ನು ಮಾಡಲಿಕ್ಕೆ ತುಂಬ ಬದ್ಧ ಕಂಕಣರಾಗಿದ್ದಾರೆ ಶ್ರೀಗಳವರು. ಅವರ ಆದರ್ಶಕ್ಕೆ ತಕ್ಕಂತೆ ಸಂಪೂರ್ಣವಾಗಿ ಅವರ ಆದರ್ಶವನ್ನು ಮುಂದುವರಿಸತಕ್ಕಂತಹ ದೊಡ್ಡ ವ್ಯಕ್ತಿಗಳು. ಆ ಸ್ವಾಮಿಗಳ ಯಶಸ್ಸಿಗೆ ಅದೊಂದು ಸಂಕೇತ ಇದೆ. ತುಂಬ ಜನ ತಾವು ದೊಡ್ಡವರಾಗಿರ್ತಾರೆ, ಆದರೆ ತಾವು ಅನಂತರದ ಪರಂಪರೆಯನ್ನು ಸೃಷ್ಟಿ ಮಾಡತಕ್ಕಂಥ ಕೆಲಸ ಮಾಡಿರೋದಿಲ್ಲ. ಅವರೊಂದಿಗೆ ಎಷ್ಟೋ ಥರ ಕ್ಲೋಸ್ ಆಗಿಬಿಡುತ್ತೆ ಎಷ್ಟೋ ಸಲ. ಅವರೊಂದಿಗೆ ಜ್ಞಾನ ಮದ ಎಲ್ಲ ಮುಗಿದೋಗುತ್ತೆ. ಆ ಸ್ವಾಮಿಗಳು ಹಾಗಲ್ಲ. ಆ ವಿದ್ಯಾಮಾನ ತೀರ್ಥ ಶ್ರೀಪಾದಂಗಳವರು 20ನೇ ಶತಮಾನದೊಳಗೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಯತಿಗಳಿಗೆ ಪಾಠ ಹೇಳಿದ ಏಕಮಾತ್ರ ಸ್ವಾಮಿಗಳು ಅಂದರೆ ವಿದ್ಯಾಮಾನ್ಯ ತೀರ್ಥರೆ. ಯತಿಗಳಿಗೆ, ಪೀಠಾಧೀಶರಿಗೆ ಪಾಠ ಹೇಳಿದವರು. ಎಷ್ಟು ಜನ ಸ್ವಾಮಿಗಳು ತಯಾರು ಮಾಡಿದ್ದಾರೆ, ಎಷ್ಟು ಜನ ಗೃಹಸ್ಥರು ತಯಾರು ಮಾಡಿದ್ದಾರೆ, ಅದರ ಒಂದು ದೃಷ್ಟಾಂತ ಅಂದರೆ ದೊಡ್ಡ ಈ ಸ್ವಾಮಿಗಳು. ವಿದ್ಯೇಶ ತೀರ್ಥರು ಅವರಲ್ಲೇ ತಯಾರಾಗಿ ಬಂದವರು. ಆ ದೃಷ್ಟಿಯಲ್ಲಿ ಪೀಠಕ್ಕೆ ಎಂಥವ್ರನ್ನ ಕೊಡಬೇಕು ಅಂತ ಹೇಳೋದಕ್ಕೆ ಪಾಠವಾಗಿ ಕೊಟ್ಟಂತಹ ಮಹಾನುಭಾವರು ಅವರು. ಎದುರಿಗೆ ಸ್ವಾಮಿಗಳು ಕೂತಿದ್ದಾರೆ. ಅವರ ಗುಣಗಳೆಲ್ಲ ಇವರಲ್ಲಿ ಹಾಗೆ ಬಂದಿವೆ. ವಿದ್ಯೆಯನ್ನ ಉಪದೇಶ ಮಾಡೋದ್ರ ಜೊತೆಗೆ ಅದರ ಪ್ರಸಾರದ ಬಗ್ಗೆ ದೀಕ್ಷೆಯನ್ನು ಸ್ವಾಮಿಗಳು ಕೊಟ್ಟಿದ್ದಾರೆ. ಆ ದೃಷ್ಟಿಯಿಂದ ಶ್ರೀಗಳವರಿಗೆ ತಲುಪಿಸ್ತಕ್ಕಂಥ ಪ್ರತಿಯೊಂದು ಪೈಸೆಯೂ ಕೂಡ ಸದ್ವಿನಿಯೋಗವಾಗೋದ್ರಲ್ಲಿ ಏನೇನೂ ಸಂಶಯ ಪಡಬೇಕಾಗಿಲ್ಲ ಅಂತ ವರ್ತಿಸಿದ ಮಹಾನುಭಾವರು. ಭಾಗವತಾಶ್ರಮ ಪ್ರತಿಷ್ಠಾನವನ್ನ ಗಿರಿನಗರದಲ್ಲಿ ನಡೆಸ್ತಾ ಇದ್ದಾರೆ. ಪ್ರತಿನಿತ್ಯ ಪಾಠ ಪ್ರವಚನಕ್ಕೆ ಅಪೂರ್ವ ಕೇಂದ್ರವನ್ನ ಬೆಂಗಳೂರಿನಂತಹ ಸ್ಥಳದಲ್ಲಿ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಇಂಥ ಒಂದು ಪುಣ್ಯ ಕಾರ್ಯದಲ್ಲಿ ನಾವೆಲ್ಲ ಪಾಲ್ಗೊಳ್ಳೋದು ನಮ್ಮ ಜೀವನದ ಅತಿ ದೊಡ್ಡ ಕರ್ತವ್ಯ ಅಂತ ಹೇಳ್ತಾ ಶ್ರೀಗಳವರು ಈಗ ಅನುಗ್ರಹ ವಚನ ಇಡಬೇಕು ಅಂತ ಹೇಳಿ ಕೇಳ್ಕೊಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದ ಓಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.
ಮಮ ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ. ಜಯತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ್ಞನದೀಭಿರಾಪ್ಯ ಕೃಷ್ಣಾವತಾರೋ ಹರಿರೇಕಸಾಗರ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ದಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂತಿ ಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾ ಯುಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಸುಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಮುಶ್ಚಾನ್ ಗೀತಾರ್ಥಂ ವಚ್ಯಾಮಿ ದೇಶತಃ. ಗುಣಗಣ ನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀ ಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಪರಮಪೂಜ್ಯರಾದ ಶ್ರೀ ಶ್ರೀಪಾದಂಗಳವರ ಚರಣ ಸನ್ನಿಧಾನದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ನಿನ್ನೆಯ ಪ್ರವಚನವನ್ನು ಮುಂದುವರಿಸ್ತಾ ಇದ್ದೇನೆ. ಭಗವಂತನ ಮುಂದೆ ಅರ್ಜುನ ಅತ್ಯಂತ ವಿಷಣ್ಣನಾಗಿ ಪ್ರಾರ್ಥನೆ ಮಾಡಿದ. ತಾನು ಯುದ್ಧವನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ತಾನವರನ್ನು ಕೊಲ್ಲಲಾರ, ಅವರು ಬೇಕಾದ ತನ್ನನ್ನು ಕೊಲ್ಲಬಹುದು ಮೊದಲಾದ ವಿಚಾರಗಳನ್ನು ಮುಂದಿಟ್ಟಾಗ ಭಗವಂತ ಅರ್ಜುನನ ಎಲ್ಲ ಮಾತುಗಳ ದೋಷವನ್ನು ಮೂರು ವಿಧ ಅಂತ ವಿಂಗಡಿಸ್ತಾ ಇದ್ದಾರೆ. ಮನುಷ್ಯ ಮಾಡತಕ್ಕಂತಹ ಯಾವುದೇ ಕಾರ್ಯದ ಹಿನ್ನೆಲೆಯಲ್ಲಿ ಅದು ಅಗ್ರಾಹ್ಯವಾದ ಕೆಲಸವಾಗಿದ್ದರೆ ಅದು ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಂ ಅರ್ಜುನ. ದೊಡ್ಡವರು ಮಾಡಿದ ರೀತಿಯಲ್ಲಿ ಮನುಷ್ಯ ಮಾಡಬೇಕೇ ಹೊರತು ಅದಕ್ಕೆ ವಿರುದ್ಧವಾಗಿ ಮಾಡಬಾರದು. ಅರ್ಜುನ, ಯಾವ ಆರ್ಯನೂ ಕೂಡ ನಿನ್ನಂತೆ ಮಾಡಿಲ್ಲ. ಅದಕ್ಕಿನ್ನೊಂದು ಅರ್ಥನೂ ಉಂಟು. ಆರ್ಯಜುಷ್ಟಂ ನಭವತಿ ಇತಿ ಅನಾರ್ಯಜುಷ್ಟಂ. ಒಂದು ಇನ್ನು ಅನಾರ್ಯೈಹಿ ಜುಷ್ಟಂ ಅನಾರ್ಯಜುಷ್ಟಂ. ಆರ್ಯರಿಂದ ಸೇವಿತವಾಗಿಲ್ಲ, ಅನಾರ್ಯರಿಂದ ಸೇವಿತವಾಗಿದೆ. ನೀನು ಹಿಡಿದ ದಾರಿ ಯೋಗ್ಯರು ಹಿಡಿದ ದಾರಿ ಅಲ್ಲ, ಅಯೋಗ್ಯರು ಹಿಡಿದ ದಾರಿ. ಇಂಥ ಸನ್ನಿವೇಶದಲ್ಲಿ ನೀನು ನಡ್ಕೊಳ್ಳೋದ ಅಂತ ಕೇಳುತ್ತಾರೆ ಅರ್ಜುನಿಗೆ. ತನಗೆ ಅರ್ಥ ಆಗಬೇಕು ಅರ್ಜುನನಿಗೆ. ಉತ್ತರ ಕುಮಾರ ಯುದ್ಧವನ್ನು ಬಿಟ್ಟು ಪಲಾಯನ ಮಾಡಲಿಕ್ಕೆ ಹೊರಟಾಗ ಹೇಳಿದ್ದೇನು ನೀನೀಗ? ಇಂಥ ಮಾತನ್ನಾಡ್ತಾರೆ ಉತ್ತರ ಕುಮಾರ? ಇಂಥ ಮಾತನ್ನಾಡೋದು ಕ್ಷತ್ರಿಯೋಚಿತವಾದ ಕಾರ್ಯ ಅಲ್ಲ ಅಂತ ಹೇಳಿದ್ದೆ ಅಂದ ಮೇಲೆ ಉತ್ತರ ಹಿಡಿದ ದಾರಿ ಆರ್ಯಜುಷ್ಟ ಅಲ್ಲ ಅಂತ ನೀನು ಹೇಳಿದ ಮೇಲೆ ಅದೇ ದಾರಿಯನ್ನು ನೀನು ಹಿಡಿದ್ರೆ ಮಾಡಿದ್ದೇನೀಗ? ಆದ್ದರಿಂದ ಯಾವುದೇ ಒಂದು ಅದನ್ನೇ ಭಗವಂತ ಮುಂದೆ ಎದ್ದೆದಾಚರತಿ ಶ್ರೇಷ್ಠ ತತ್ತದೇ ವೇತರೋ ಜರಹ ಅಂತ ಹೇಳುತ್ತಾರೆ. ದೊಡ್ಡವರು ಮಾಡಿದ ಹಾಗೆ ಚಿಕ್ಕವರು ಮಾಡ್ತಾರೆ, ಮಾಡಬೇಕು ಸಹ, ಅದೇನು ತಪ್ಪಿಲ್ಲ. ದೊಡ್ಡವರು ನಡೆದಂತೆ ನಡ್ಕೊಂಡ್ರೆ ಒಂದು ಕಾರಣ, ಯಾಕೆ ಹೀಗೆ ಮಾಡಿದೆ ಅಂದರೆ ಅವ್ರು ಹಾಗೆ ಮಾಡಿದ್ದಾರೆ. ಇದರಿಂದ ಸಣ್ಣವನಿಗೆ ಎಚ್ಚರಿಕೆ, ದೊಡ್ಡವರಿಗೂ ಎಚ್ಚರಿಕೆ. ಸಣ್ಣವರು ತಮ್ಮನ್ನು ನೋಡಿ ತಪ್ಪು ತಿಳ್ಕೊಳ್ಬಾರ್ದು ಅನ್ನೋ ಕಾರಣಕ್ಕಾದರೂ ಸಹ ಅವ್ರು ಸರಿಯಾಗಿ ನಡೀಲೇಬೇಕಾಗತ್ತೆ. ಇದು ನಿಜವಾದ ಅರ್ಥದಲ್ಲಿ ವಿದ್ವಾಂಸರ ಕೆಲಸ. ತಿಳ್ಕೊಳ್ಳೋದಷ್ಟೇ ಅಲ್ಲ, ಅದರಂತೆ ನಡೆದು ತೋರಿಸುವುದು ಸಹ ಆಗಿದೆ ಅಂತ ಭಗವಂತ ಹೇಳುತ್ತಾರೆ. ಅದರಂತೆ ನಡೆದು ತೋರಿಸಿದಾಗ ವಿದ್ವಾಂಸರ ಒಂದು ಕರ್ಮಾಚರಣೆ ಉಳಿದವರಿಗೆ ಸ್ಫೂರ್ತಿದಾಯಕ ಆಗಬೇಕು. ಅನಾರ್ಯಜುಷ್ಟಂ ಅಸ್ವರ್ಗ್ಯಂ, ನಾವು ಮಾಡ್ತಕ್ಕಂಥ ಕೆಲಸಗಳು ಸ್ವರ್ಗ ಸಾಧನವಾಗಬೇಕು. ಇವತ್ತು ನಾವು ಮಾಡೋ ಕೆಲಸಗಳು ಸ್ವರ್ಗ ಸಾಧನವಾಗ್ತಾ ಇಲ್ಲ, ನರಕ ಸಾಧನವಾಗೋದು ಉಂಟು. ಮನುಷ್ಯ ಇವತ್ತು ಏಳೋದ್ರಿಂದನೇ ಪ್ರಾರಂಭ, ನರಕ ಸಾಧನವಾಗಲಿಕ್ಕೆ ಏಳೋದ್ರಿಂದನೇ ಪ್ರಾರಂಭ. ಇನ್ನೇನು ತಪ್ಪು ಮಾಡಬೇಕಾಗಿಲ್ಲ. ಇವತ್ತು ಏಳು ಕೇಳ್ತಾನಲ್ಲ, ನರಕಕ್ಕೆ ಕೇಳು ಅಂತಾನೆ ಅರ್ಥ. ಇದಕ್ಕಲ್ಲ, ಸ್ವರ್ಗಕ್ಕಲ್ಲ, ಅದು ಒಂದು ನರಕದ ಹಾದಿಯೇ. ಅದು ಒಂದು ಯಾವನು ಸೂರ್ಯೋದಯಕ್ಕಿಂತ ಮುಂಚೆ ಏಳೋದಿಲ್ಲ ಅವನು ಗೂಬೆ ಮೊದಲಾದ ಪ್ರಾಣಿಯಾಗಿ ಹುಡುತಾನೆ ಅಂತ ಹೇಳಿಬಿಡುತ್ತಾನೆ. ಗೂಬೆ ಮೊದಲಾದ ಪ್ರಾಣಿಯಾಗಿ ಹುಡುತಾನೆ. ಸೂರ್ಯ ಅತ್ಯಂತ ಬೆಳಕು ಕೊಡತಕ್ಕಂಥ ದೇವತೆ, ಬೆಳಕು ಕೊಡತಕ್ಕಂಥ ದೇವತೆ. ಆತ ಬರೋದಕ್ಕಿಂತ ಮುಂಚೆ ಎದ್ದು ನಾವು ಸ್ವಾಗತಕ್ಕೆ ತಯಾರಾಗಿರಬೇಕು ಅಂತ ಹೇಳುತ್ತಾರೆ. ಅದೇ ಅರ್ಘ್ಯ ಅಂದ್ರೆ ಅದೇನೆ. ಅರ್ಘ್ಯ ಎಂಬುದು ಪೂಜೆಯ ಉಪಲಕ್ಷಕವಾದ ಪದ. ದೊಡ್ಡವರು ಬರ್ತಿರ್ಬೇಕಾದ್ರೆ ಹೇಗೆ ನಾವು ಕಾಯ್ತಾ ಇರ್ತೇವೆ ನೋಡಿ, ಹಾಗೆ ಸೂರ್ಯ ಬರ್ತಿರ್ಬೇಕಾದ್ರೆ ಆ ಸೂರ್ಯನನ್ನು ಸ್ವಾಗತಿಸಕ್ಕೆ ನಿಲ್ತೇವಲ್ಲ, ಅದೇ ಸೂರ್ಯಾರ್ಘ್ಯವನ್ನು ಕೊಡ್ತಕ್ಕಂಥ ಪದ್ಧತಿ ಅದು. ಈ ದೃಷ್ಟಿಯಲ್ಲಿ ಯೋಚನೆ ಮಾಡಿದಾಗ ನಾ ಏಳೋದಲ್ಲೇ ದೊಡ್ಡ ತಪ್ಪಿದೆ. ಒಬ್ಬ ಮನುಷ್ಯ ಏಳೋ ಕಾಲದಿಂದ ಹಿಡಿದು ಎಷ್ಟು ತಪ್ಪು ಮಾಡಬಹುದು? ಇನ್ನು ಸಕಾಲಕ್ಕೆ ಅದನ್ನು ಹೇಳ್ತಾರೆ. ಪಾಪ ನಾಲ್ಕು ಗಂಟೆಗೆ ಏಳೋರು ಇದ್ದಾರೆ, ಏನೂ ಇಲ್ಲ, ಇಲ್ಲ ಅಂತೇನೂ ಇಲ್ಲ. ಬೇಕಾಶನ ಹೇಳ್ತಾರೆ. ಈ ಊರಲ್ಲಂತೂ ತುಂಬ ಜನ ಹೇಳ್ತಾರೆ ನಾಲ್ಕುವರೆಗೆ. ಸಂಧ್ಯಾನೆ ಮಾಡಲಿಕ್ಕಲ್ಲ, ನಾಯಿ ಹಿಡ್ಕೊಂಡು ಜಾಗಿಂಗ್ ಹೋಗ್ಬೇಕು, ನಾಯಿ ಹಿಡ್ಕೊಂಡು ಹೋಗ್ಲಿಕ್ಕಷ್ಟೇ. ಅಂದರೆ ಎದ್ದಿದ್ದು ತಪ್ಪು, ನಾಡ ಕೆಲಸ ನೋಡಿ ಇಂಥ ಕೆಲಸಗಳು ಮತ್ತೆ
ಇವನು ವಿಧಾನವಾಗಿದ್ದ ಸೂರ್ಯನನ್ನೇ ಸ್ವಾಗತ ಮಾಡಲಿಲ್ಲ. ಆ ಸೂರ್ಯಗಿಂತ ಮುಂಚೆ ಇದ್ರು, ಸೂರ್ಯ ಬಗ್ಗೆ ಗಮನ ಇಲ್ಲ, ಅವರ ಕಾರ್ಯವೆಲ್ಲ ಬೇರೆ ಕಡೆ ಸಾಗ್ತಾ ಇದೆ ಅಂದ್ರೆ ಸರಿಯಾಗಿ ಹೇಳೋದು ಆಚಾರ್ಯ. ಅದಕ್ಕೆ ಒತ್ತಿ ಹೇಳ್ತಾರೆ, ಸ್ಮೃತ್ವಾ ವಿಷ್ಣು ಸಮುತ್ಥಾಯ ಕೃತ ಶೌಚೋ ಯಥಾವಿಧಿ. ಇಡತಕ್ಕಂಥ ರೀತಿಯಲ್ಲೇನೆ ನಮ್ಮ ಸ್ವರ್ಗಕ್ಕೆ ಹೋಗತಕ್ಕಂಥ ಏಳುವಿಕೆಯೋ ಅಥವಾ ನರಕಕ್ಕೆ ಹೋಗತಕ್ಕಂಥ ಏಳುವಿಕೆಯೋ ಅಂತ ತೀರ್ಮಾನ ಆಗಬೇಕು. ಚಿಂತನೆಯ ವಿಧಿವಿಧಾನಗಳಲ್ಲಿ ಹಾಗಿರಬೇಕು, ಮುಂದೆ ಮಾಡತಕ್ಕಂಥ ಸ್ನಾನಾದಿಗಳಲ್ಲಿ ಹಾಗಿರಬೇಕು. ನಮಗೆ ಆಗ ಅರ್ಥ ಆಗುತ್ತೆ ಅರ್ಜುನ ಹೇಳಿದ ಮಾತು, ಭಗವಂತ ಅರ್ಜುನ ಹೇಳ್ತಕ್ಕಂಥ ಮಾತು ಅವನೊಬ್ಬನಿಗೆ ಒಂದು ಕಾಲಕ್ಕೆ ಹೇಳಿದ ಮಾತಲ್ಲ, ಇಡೀ ಜೀವಕುಲಕ್ಕೇನೆ ಸಾಧಕ ಕುಲಕ್ಕೇನೆ ಭಗವಂತ ಕೊಟ್ಟಂತಹ ಎಚ್ಚರಿಕೆಯದು. ಅಸ್ವರ್ಗ್ಯಂ ಅಕೀರ್ತಿಕರ ಅರ್ಜುನ, ಸುಳ್ಳು ಹೇಳ್ತಾನೆ ಆ ಸ್ವರ್ಗದ ಸಾಧನ ನರಕದ ಸಾಧನ ಅದು, ಸತ್ಯ ಹೇಳ್ತಾನೆ ಸ್ವರ್ಗದ ಸಾಧನ ಅದು. ಪ್ರತಿಯೊಂದು ಸಹ ಯೋಚನೆ. ಒಬ್ಬ ಸರ್ವಿಸ್ ಅಲ್ಲಿರ್ತಕ್ಕಂಥ ಮನುಷ್ಯ ಏನು ಕೆಲಸ ಮಾಡಿದ್ರು ಕೂಡ ಪ್ರಮೋಷನ್ಗೆ ಅಫೆಕ್ಟ್ ಆಗಬಾರ್ದು ಹಾಗೆ ಮಾಡ್ತಾ ಇರ್ತಾರೆ, ಒಂದು ಪ್ರಮೋಷನ್ ತೊಂದರೆ ಆಗಬಾರದು ಅಂತ ವರ್ತಿಸ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ಜೀವನ ಅದು ಕೆಲಸದಲ್ಲಿ ಪ್ರಮೋಷನ್ ಹೇಗೋ ನಾವು ಜೀವನದಿಂದ ಜೀವನಕ್ಕೆ ಮುಂದುವರಿಬೇಕೇ ಹೊರತು ಹಿಂದೆ ಹೋಗೋದಲ್ಲ. ಈ ದೃಷ್ಟಿಯಲ್ಲಿ ಪ್ರತಿ ದಿವಸದ ಒಟ್ಟು ನಮ್ಮ ತೀರ್ಮಾನ ಹೇಗಿರಬೇಕು, ಬದುಕಿನ ಒಟ್ಟು ಫಲಶ್ರುತಿ ಹೇಗಿರಬೇಕು ಅಂದರೆ ಸ್ವರ್ಗ ಸಾಧನವಾಗಿ ಆಗಿರಬೇಕು. ಅದಕ್ಕೆ ಎರಡರ್ಥ ಮತ್ತೆ, ಸ್ವರ್ಗ ಸಾಧನ ಅನ್ನೋದಕ್ಕೆ ಒಂದರ್ಥ ಈ ಸ್ವರ್ಗಕ್ಕೆ ಹೋಗೋ ಸಾಧನ ಅಂತ ಒಂದರ್ಥ, ಅದಕ್ಕೆ ಇನ್ನೊಂದರ್ಥ ಸ್ವರ್ಗ ಅಂದ್ರೆ ಮೋಕ್ಷ ಅಂತ ಅರ್ಥ. ಸ್ವರ್ಗ ಶಬ್ದಕ್ಕೆ ಮುಖ್ಯವಾದ ಅರ್ಥ ಮೋಕ್ಷ ಅಂತ ಅಭಿಪ್ರಾಯ. ಹಾಗಿದ್ರೆ ನಾವು ಮಾಡ್ತಕ್ಕಂಥ ಪ್ರತಿ ಕೆಲಸಗಳು ಮೋಕ್ಷ ಸಾಧನವಾಗಬೇಕೇ ಹೊರತು ಬೇರೆ ರೀತಿ ಆಗಬಾರದು. ಇವತ್ತು ನಾವು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮೋಕ್ಷ ಸಾಧನವಾಗಿ ಕೆಲಸಗಳಲ್ಲ, ಜೀವನದಲ್ಲೇ ಜನ ಮೆಚ್ಚ ಕೆಲಸ ಎಷ್ಟಾಗಿರುತ್ತೆ ಮೊದಲು ಯೋಚನೆ ಮಾಡಬೇಕು. ನಮ್ಮ ನಿತ್ಯ ಜೀವನದಲ್ಲಿ ವಿದ್ಯಾರ್ಥಿ ಓದ್ತಾ ಇರ್ತಾರೆ, ಪ್ರತಿಯೊಂದು ಕಾರ್ಯಗಳಿಗೂ ಸಹ ಅವನು ಪಾಸ್ ಆಗ್ಲಿಕ್ಕೆ ತಯಾರು ಅನುಕೂಲ ಆಗಬೇಕು. ಪ್ರತಿಯೊಂದು ಕಾರ್ಯಗಳು ಅವನು ಪಾಸಿಗೆ ಸಹಾಯವಾಗಬೇಕು, ಆಗ ಅವನು ಮಾಡಿದ್ದೆಲ್ಲ ಸರಿ. ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜುಗಳಲ್ಲಿ ಆಟ ಪಾಠಕ್ಕೆ ಮೇಷ್ಟರುಗಳಿರ್ತಾರೆ ಪ್ರತ್ಯೇಕವಾಗಿ. ಯಾತಕ್ಕೆ ಆಟ ಪಾಠದನ್ನೇನು ಮಾರ್ಸಲ್ಲಿ ಸೇರಿಸೋದಿಲ್ಲ, ಮಾರ್ಸ್ಗಳಲ್ಲಿ ಸೇರೋದಿಲ್ಲ, ಆದರೆ ಆ ಮೂಲಕ ಅವನಿಗೆ ಓದಲಿಕ್ಕೆ ಬೇಕಾದ ಮನಸ್ಸಿನ ಉಲ್ಲಾಸ ಲಭಿಸಲಿ ಅಂತ ಹಾಗೆ ಮಾಡುತ್ತಾರೆ. ಇದು ನಮಗೆ ಗೊತ್ತಾದರೆ ಪ್ರತಿಯೊಂದು ಚಟುವಟಿಕೆಯ ತಾತ್ಪರ್ಯ ವಿದ್ಯಾರ್ಥಿ ಉತ್ತೀರ್ಣನಾಗಬೇಕು. ಇವತ್ತು ನಾವು ಸಂಸಾರದಿಂದ ಉತ್ತೀರ್ಣರಾಗಬೇಕು, ಅದನ್ನೇ ಭಗವಂತ ಒತ್ತಿ ಹೇಳುತ್ತಾನೆ. ಇದು ಉತ್ತೀರ್ಣರಾಗ ಹಾದಿಯಲ್ಲ, ಇದು ಯುದ್ಧಕ್ಕೆ ನೀನು ಬಂದ ಅವಕಾಶವನ್ನು ಕಳ್ಕೊಂಡು ನಾನು ಯುದ್ಧ ಮಾಡೋದಿಲ್ಲ ಅಂತ ಹೇಳ್ತೀಯಲ್ಲ, ಇದು ಸ್ವರ್ಗ ಸಾಧನವಾದ ದಾರಿಯಲ್ಲ. ಅಕೀರ್ತಿಕರಂ, ಇನ್ನು ಲೋಕದೊಳಗೆ ಕೀರ್ತಿಯನ್ನು ತರಬೇಕು. ಕೀರ್ತಿಕರವಾದ ಮನುಷ್ಯ ಬದುಕನ್ನು ಮನುಷ್ಯ ಬದುಕಬೇಕು. ಮತ್ತೆ ಎಷ್ಟೋ ಜನಗಳು ಎಷ್ಟು ಕೀರ್ತಿ ಶಾಲೆಗಳಾಗಿರ್ತಾರೆ, ಅವರನ್ನು ಯಶಃಕಾಯರು ಅಂತಲೇ ಕರೀತಾರೆ. ಅವರ ದೇಹ ಹೋಗಿರುತ್ತೆ, ದೇಹ ಎಲ್ಲರದು ಹೋಗುತ್ತೆ, ಆದರೆ ಅನೇಕರ ದೇಹದೊಂದಿಗೆ ಅವರ ಕೀರ್ತಿಯು ಹೊರಟೋಗಿರುತ್ತೆ. ಆದರೆ ದೊಡ್ಡವರ ಹಾಗಲ್ಲ, ಸಾವಿರ ಸಾವಿರ ವರ್ಷಗಳಾದರೂ ಸಹ ಅವರನ್ನ ಜನ ನೆನೆಸ್ತಿರ್ತಾರೆ. ಅವರು ಮಾಡಿದ ಕಾರ್ಯಗಳಿಗೋಸ್ಕರವಾಗಿ ಕೊಂಡಾಡ್ತಾರೆ. ಮತ್ತು ಪಾಂಡವರನ್ನೇ ನೋಡಿ, ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ, ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ, ಶತ್ರುರ್ ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತೌ ಕಥಯತಾಂ ನಭವಂತಿ ರೋಗಾಹ. ಎಂಥ ಯಶಃಕಾಯರವರೆಲ್ಲ, ಎಷ್ಟೇ ಶ್ರೇಷ್ಠವಾದ ಧರ್ಮರಾಜ ಹೇಗಿದ್ದ ಅಂತ ಬಿಟ್ಟುಬಿಡಿ, ಆತನ ಹೆಸರು ಹೇಳಿದರೆ ನಮಗೆ ಧರ್ಮ ವೃದ್ಧಿ ಆಗುತ್ತಂತೆ. ಎಷ್ಟು ಅದಕ್ಕೆ ಪುಣ್ಯಕೀರ್ತಿಗಳು ಅಂತ ಅವ್ರ ಹೆಸರು. ಪುಣ್ಯಕೀರ್ತಿಗಳು ಅಂದರೆ ಪುಣ್ಯಕರವಾದ ಕೀರ್ತಿಯನ್ನು ಪಡೆದವರು. ಅವರ ಹೆಸರು ಹೇಳ್ತಿರ್ಲಿಕ್ಕೇನೆ ನಮಗೆ ಪುಣ್ಯ ಬರಬೇಕಂತ. ಇದು ಅವರು ಅಷ್ಟು ಮಹತ್ವಪೂರ್ಣವಾದ ಜೀವನ. ಭೀಮಸೇನ ಹೆಸರು ಹೇಳ್ತಿರ್ಲಿಕ್ಕೇನೆ ಪಾಪಂ ಪ್ರಣಶ್ಯತಿ, ಪಾಪಗಳು ಪಾಪಿಗಳು ನಾಶವಾಗಲೇಬೇಕು. ಅಷ್ಟು ಶಕ್ತಿ ಸಂಪನ್ನವಾದಂತಹ ಹೆಸರು ಭೀಮಸೇನ ಹೆಸರು. ಅರ್ಜುನ ಹೆಸರು ಹೇಳ್ತಿರ್ಲಿಕ್ಕೆ ಶತ್ರುರು ವಿನಶ್ಯತಿ. ನಾವು ಗಮನಿಸಬೇಕು, ಅರ್ಜುನ ಹೆಸರು ಹೇಳಿಬಿಟ್ಟು ಶತ್ರು ನಾಶವಾಗಬೇಕಂತೆ. ಇಲ್ಲಿ ಅರ್ಜುನ ಯುದ್ಧ ಮಾಡೋದಿಲ್ಲ ಅಂತಂದ್ರೆ ಇದು ತಮಾಷೆ. ಅಂದ್ರೆ ಇವತ್ತು ಆ ಕೀರ್ತಿ ಕೊಟ್ಟಿದ್ದು ಭಗವಂತ. ಇವತ್ತು ಅರ್ಜುನ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಕೆಸೆಸ್ ಅರ್ಜುನ ಬರ್ತಿರಲಿಲ್ಲ, ಇವ ಅಕೀರ್ತಿಕರವಾಗ್ತಾ ಇತ್ತು. ಅದಕ್ಕೆ ಅರ್ಜುನ ಯುದ್ಧ ಮಾಡೋ ಕೀರ್ತಿ ಕೊಡ ಮಾಡ್ತೇನೆ ನಿನಗೀಗ. ಶತ್ರುರು ವಿನಶ್ಯತಿ ಧನಂಜಯ ಕೀರ್ತನೇನ, ಮಾದ್ರೀ ಸುತವು ಕಥಯತಾಂ ನಭವಂತಿ ರೋಗಾಹ. ಮಾದ್ರೀ ಸುತರಾದ ಅಶ್ವಿನಿ ದೇವತೆಗಳ ಅವತಾರರಾದ ನಕಲ ಸಹದೇವರ ಸ್ಮರಣೆ ಮಾಡಿಬಿಟ್ರೆ ರೋಗಗಳೇ ಬರೋದಿಲ್ಲ, ಬಂದು ರೋಗ ವಾಸಿಯಾಗುತ್ತೆ ಅಲ್ಲ, ನಭವಂತಿ ರೋಗ, ರೋಗಗಳು ಬರೋದೇ ಇಲ್ಲ ಮೊದಲು. ಈ ಮಟ್ಟಿಗೆ ಯಶಸ್ಸನ್ನು ಹೊಂದಿದ್ದ ಕೀರ್ತಿ, ಈ ಕೀರ್ತಿ ಇಂಥ ಕೀರ್ತಿಶಾಲಿಯಾಗಿ ಮನುಷ್ಯ ಬದುಕಬೇಕು. ಇಂಥ ಉದಾತ್ತತೆ ನಮ್ಮಲ್ಲಿ ಇವತ್ತಿಲ್ಲೇ ಇಲ್ಲ. ಇವತ್ತು ನಮ್ಮ ದೇಹಗಳೆಲ್ಲ ಮನುಷ್ಯ ಬದುಕಿದ ಇದ್ದ ಹೊರಟ, ನಾನು ಇಷ್ಟ ಬಂದ ಬದುಕ್ತೇನೆ ಅಷ್ಟೇ. ಇಷ್ಟ ಸಾಮಾನ್ಯ ಕೆಟ್ಟದಾಗಿ ಇರುತ್ತೆ ಎಂಬುದೇ ದುರಂತ. ಅದು ಒಂದು ಇಷ್ಟ ಬಂದ ಬದುಕೋದೊಂದು ಏನರ್ಥ, ಸಾಧ್ಯವೇ ಇಲ್ಲ. ಇಷ್ಟ ಬಂದ ಪುಸ್ತಕ ಓದಿದ್ರೆ ಯಾವ ವಿದ್ಯಾರ್ಥಿ ಪಾಸ್ ಆಗ್ತಾನ? ಇಷ್ಟ ಬಂದ ಪುಸ್ತಕ ಯಾವ ವಿದ್ಯಾರ್ಥಿನೂ ಪಾಸ್ ಆಗೋದಿಲ್ಲ. ಯೂನಿವರ್ಸಿಟಿ ಪ್ರಿಸ್ಕ್ರೈಬ್ ಮಾಡಿರ್ತಾರೆ, ಅದನ್ನು ಓದಿದ್ರೆ ಪಾಸ್ ಆಗ್ತಾರೆ. ಅವರು ತನಗೆ ತೋಚಿದ್ದನ್ನು ಬರೆದ್ರೆ, ತಾನು ತೋಚಿದ್ದನ್ನು ಓದಿದ್ರೆ, ಎಲ್ಲ ಸಿನಿಮಾ ಟೆಕ್ಸ್ಟ್ ಬುಕ್ ಓದ್ತಿದ್ರೆ ಅಷ್ಟೇನೆ, ನೀವೇ ಟೆಕ್ಸ್ಟ್ ಬುಕ್ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲ ಸಿನಿಮಾ ನಾಟಕ ಟೆಕ್ಸ್ಟ್ ಬುಕ್ ಆಗ್ತಿತ್ತೆ ಹೊರತು ಯಾವುದು ಸೀರಿಯಸ್ ಆಗಿ ಯಾರು ಓದ್ತಿರಲಿಲ್ಲ. ಅದಕ್ಕೆ ವಿಶ್ವವಿದ್ಯಾನಿಲಯ ಪಠ್ಯಪುಸ್ತಕವನ್ನು ಪ್ರಿಸ್ಕ್ರೈಬ್ ಮಾಡುತ್ತೆ, ಅದನ್ನ ಓದಬೇಕು. ಆಗ ಅವನು ಪಾಸ್ ಆಗ್ತಾನೆ ಹೊರತು ಇಷ್ಟ ಬಂದದ್ದನ್ನು ಓದಿದ್ರಲ್ಲ. ಅದಕ್ಕೆ ಇಷ್ಟ ಬಂದದ್ದನ್ನು ಮಾಡಿದ್ರೆ ಉದ್ಧಾರವಾಗೋದಿಲ್ಲ, ಭಗವಂತ ಹೇಳಿದ್ದನ್ನು ಮಾಡಬೇಕು. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ, ಭಗವಂತ ತಾನೇ ಒತ್ತಿ ಹೇಳತಕ್ಕಂಥ ಮಾತು. ಶಾಸ್ತ್ರೋಚಿತವಾದ ಕರ್ಮಗಳನ್ನು ಮಾಡಬೇಕೇ ಹೊರತು ತಲೆಗೆ ತೋಚಿದ ಕರ್ಮಗಳನ್ನಲ್ಲ. ಹಾಗೆ ಮಾಡಿದಾಗ ಕೀರ್ತಿಕರವಾಗುತ್ತೆ, ಒಳ್ಳೆ ಕರ್ಮಗಳನ್ನು ಮಾಡಿದ್ರೆ ಕೀರ್ತಿಕರ. ಇವತ್ತು ಪಠ್ಯಪುಸ್ತಕ ರ್ಯಾಂಕ್ ಯಾವುದಕ್ಕೆ ಕೊಡ್ತಾರೆ? ಇಷ್ಟ ಪುಸ್ತಕ ಓದ್ತಾನಲ್ಲ, ಚೆನ್ನಾಗಿ ಓದ್ಬಿಡ್ತಾನ, ಓ ರ್ಯಾಂಕ್. ಎಷ್ಟು ಕೀರ್ತಿವಂತ ಅವನಿಗೆ, ಓದಿದ ಇಟ್ಟ ಪುಸ್ತಕ ಓದಿದ್ದಕ್ಕೆ, ವಿಹಿತ ಪುಸ್ತಕ ಓದಿದ್ದಕ್ಕೆ ಎಂಥ ಕೀರ್ತಿಶಾಲಿ ಆಗ್ತಾನೆ. ಇವತ್ತು ಆ ರೀತಿ ಮನುಷ್ಯ ಬದುಕಬೇಕು ಅಂತಕ್ಕಂಥ ಭಾವನೆ ಬಂದರೆ ಭಗವದ್ಗೀತೆಯಿಂದ ತುಂಬ ಜನ ತಪ್ಪಿಸಿಕೊಂಡಿರ್ತಾರೆ. ಏನಿದ್ರೂ ಪರಲೋಕದ ಸಾಧನೆಗೆ ಭಗವದ್ಗೀತಾದಿಗಳೇ ಹೊರತು ಈ ಲೋಕಕ್ಕೆ ಉಪಯೋಗ ಬರೋದಿಲ್ಲ ಅಂತ ಅನೇಕರ ವಾದ. ಪರಲೋಕದ ಬಗ್ಗೆ ಮಾತಾಡ್ತಾರೆ ಜನ, ಈ ಲೋಕದ ಬಗ್ಗೆ ಮಾತಾಡೋದಿಲ್ಲ ಅಂತ ಕೇಳಿದರೆ, ಕೀರ್ತಿ ಎಂಬುದು ಈ ಲೋಕದ್ದು, ಪರಲೋಕದ್ದಲ್ಲ. ಗಮನಿಸಬೇಕು ನಾವು, ಪರಲೋಕದ ಕೀರ್ತಿ ಪ್ರಹ್ಲಾದಾದಿಗಳು. ಆದರೆ ಇವತ್ತು ಈ ಲೋಕದಲ್ಲೇ ಕೀರ್ತಿಶಾಲಿಗಳಾಗಬೇಕು ಅಂತ ಹೇಳಿದರೆ, ಇಹ ಜೀವನ ಸರಿ ಇರಬೇಕು ಅಂತ ಹೇಳಿದಾಗಾಯ್ತೋ ಇಲ್ಲ? ಈಗ ಈ ಕೀರ್ತಿಯನ್ನು ಸ್ವರ್ಗ ಅನ್ನೋದು ಅನಂತರದ್ದಾದರೆ ಕೀರ್ತಿ ಈ ಕ್ರಮಕ್ಕೆ ಸಂಬಂಧಪಟ್ಟಿದ್ದೇನೆ. ಶಾಸ್ತ್ರ ಎಂದು ನಮ್ಮ ಇಹ ಜೀವನವನ್ನ ಮರೆತಿಲ್ಲ, ಅದರ ಬಗ್ಗೆ ವಿಮುಖರಾಗಿ ಅಂತ ಹೇಳಲೇ ಇಲ್ಲ. ಆ ದೃಷ್ಟಿಯಲ್ಲಿ ಅರ್ಜುನ, ನೀನು ದೊಡ್ಡವರು ಮಾಡಿದ ಹಾಗೆ ಮಾಡ್ತಾ ಇಲ್ಲ, ಸ್ವರ್ಗಕ್ಕೆ ಮೋಕ್ಷಕ್ಕೆ ಸಾಧನವಾದ್ದನ್ನು ಮಾಡ್ತಾ ಇಲ್ಲ, ಕೊನೆಯದಾಗಿ ಕೀರ್ತಿಗೆ ಕಾರಣವಾಗೋದನ್ನು ಮಾಡ್ತಾ ಇಲ್ಲ, ಎಲ್ಲಿಂದ ಬಂತು ನಿನಗಿಂತ ಒಂದು ಕಶ್ಮಲ ಅಂತ ತೀವ್ರವಾಗಿ ಹೇಳಿದ. ಹೇಳಿ ಮುಂದುವರಿಸ್ತಾರೆ. ಅನೇಕರು ಇರ್ತಾರೆ, ಇದು ಸರಿಯಲ್ಲ ಸರಿಯಲ್ಲ ಅಂತ ಅಷ್ಟೇ ಬೈತಿರ್ತಾರೆ ಅಷ್ಟೇ. ಇದಕ್ಕೆ ಡಿಸ್ಟ್ರಕ್ಟಿವ್ ಅಪ್ರೋಚ್ ಅಂತ ಕರೀತಾರೆ. ಯಾರು ಏನೇ ಮಾಡಲಿ ಇದು ಸರಿಯಲ್ಲ ಸರಿಯಲ್ಲ ಹಾಗೆ ಹೇಳ್ತಾರೆ. ಈ ರೀತಿ ಸರಿ ಇಲ್ಲದೆ ಇರಬಹುದು, ಆದರೆ ಸರಿಯಲ್ಲ ಅಂತ ಅಷ್ಟು ಹೇಳಿದ ಮಾತ್ರಕ್ಕೇನೆ ಅದರಿಂದ ಪ್ರಯೋಜನವಾಗೋದಿಲ್ಲ. ಸರಿ ಏನೋದು ತಿಳಿಸ್ಬೇಕು, ಆಗ ಅದು ರಚನಾತ್ಮಕವಾಗುತ್ತೆ, ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೇವಲ್ಲ ಹಾಗೆ. ಭಗವಂತ ಬೈದ, ಏನ್ ಮಾಡಬೇಕಾಗಿದ್ರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಇವತ್ತು ಟೀಕೆ ಮಾಡತಕ್ಕಂಥವರಿಗೆ ಎಚ್ಚರಿಕೆ ಕೊಡತಕ್ಕಂಥ ಮಾತು ಭಗವಂತನು, ಬರೀ ತಪ್ಪು ಅಂತ ಹೇಳ್ತಾ ಹೋಗಬೇಡಿ, ಸರಿ ಏನೋ ಅಂತ ಸೂಚಿಸಿ, ಅವಾಗ ಅವ್ರ ಉದ್ಧಾರ ಅನುಕೂಲವಾಗುತ್ತೆ ಅಂತ ಹೇಳ್ತಾರೆ. ಇವತ್ತು ನಮ್ಮಲ್ಲಿ ಮನೆಯಲ್ಲಿ ಹಾಗೇನೆ, ಅದನ್ನು ಮುಟ್ಟಬೇಡ, ಇನ್ನು ಮುಟ್ಟಬೇಡ, ಅಲ್ಲಿ ಓಡಾಡಬೇಡ. ಇವತ್ತು ಓಡಾಡೋ ಹೇಳೋ ಜನಗಳಿಲ್ಲ ಬಿಡಿ, ಆ ವಿಚಾರ ಬೇರೆ. ಇವತ್ತು ಎಲ್ಲಿ ಬೇಕಾದ್ರೆ ಓಡಾಡುತ್ತಾನೆ ಇರ್ತಾನೆ, ಅದು ತೊಂದರೆ ಇಲ್ಲ. ಹಿಂದಿನ ಕಾಲಕ್ಕೆ ಆಗಿದ್ದೇನು, ಅದು ಮಾಡಬೇಡ, ಹೀಗೆ ಮಾಡಬೇಡ, ಮುಟ್ಟಬೇಡ, ಹಾಗೆ ಮಾಡ ಅಂತ ಹೇಳಿದ ಹೇಳಿ ಕೊನೆಗೆ ಏನಾಯ್ತು, ಆ ಜನಕ್ಕೆ ಅಡುಗೆ ಮನೆ ಅಂದ್ರೆ ಭಯ ಶುರುವಾಯಿತು, ಕೊನೆಗೆ ದೇವ್ರ ಮನೆ ಅಂದ್ರೆ ಭಯ ಶುರುವಾಯಿತು, ಕೊನೆಗೆ ಎಲ್ಲ ಬಿಟ್ಟೇ ಬಿಟ್ರು, ಕೊನೆಗೆ ಮನೆ ಒಳಗೆ ಬಂದ್ರೆ ತಾನೇ ಬೈಯೋದು ಅಂತ ಮನೆ ಹೊರಗೋಲಕ್ಕೆ ಶುರುವಾಗ್ಬಿಟ್ರು ಕೊನೆಗೆ. ಅಂದ್ರೆ ಅಲ್ಲಿ ಬೈಯೋದಾಯ್ತೆ ಹೊರತು ಏನ್ ಮಾಡ್ಬೇಕು ಅಂತ ಹೇಳಲೇ ಇಲ್ಲ. ಇದು ನಮ್ಮಲ್ಲೇ ಆದ ತಪ್ಪಿದು. ಒಂದು ತೀರ ಇತ್ತೀಚೆಗೆ ನಡೆದ ತಪ್ಪುಗಳಿವೆಲ್ಲ ಕೂಡ, ಹಿಂದಿನಿಂದ ನಡೆದರೆ ಇವೇ ನಮ್ಮ ಶಾಸ್ತ್ರ ಬರ್ತಿರಲಿಲ್ಲ. ಈ ಶತಮಾನದಲ್ಲಿ ಒಂದು ವರ್ಗದ ಜನ, ಚಿಕ್ಕ ಜನಗಳಿಗೆ, ಸಾಂಬೇನೆಯವರಿಗೆಲ್ಲ ಒಂದು ರೀತಿ ದ್ವೇಷ ಬರಹ ಧರ್ಮ ಹೇಳಿದ್ರು. ಎಂದು ಹಾಗೆ ಹೇಳಬಾರದು. ಭಗವಂತ ಹೇಳ್ತಾನೆ, ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ ಉಪಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಎಷ್ಟು ಕಳಕಳಿಯ ಮಾತದು. ಕ್ಲೈಬ್ಯವನ್ನು ಹೊಂದಬೇಡ ಅರ್ಜುನ, ಇದು ಹೃದಯ ದೌರ್ಬಲ್ಯ, ಇದನ್ನು ಹೊಂದಬೇಡ. ನೈತತ್ವಯ್ ಉಪಪದ್ಯತೆ, ಎಷ್ಟು ಹೊರಡುತ್ತಾರೆ ಮತ್ತೆ, ಪ್ರಶಂಸೆ ಇದೆ ಅದರೊಳಗೆ. ನಿನ್ನಂಥವ್ನು ಹೀಗೆ ಮಾಡೋದಾ? ಅಲ್ಲಿ ಬಯ್ಯೋದೂ ಇದೆ, ಪ್ರಶಂಸೆನೂ ಇದೆ. ನಿನ್ನಂಥವನು ಬರೀ 35 ತಗೊಳ್ಳೋದ ಅಂತ ಹೇಳಿದ್ರೆ ನೀನು ಭಾರಿ ಬುದ್ಧಿವಂತ ಅಂತ ಪ್ರಶಂಸೆ ಇದೆ. ಆದರೆ ಕಡಿಮೆ ತಗೊಂಡಿದ್ದಂಥ ಬೈಗಳೂ ಇದೆ. ಅಂದರೆ ಪ್ರಶಂಸೆಯನ್ನು ಮಾಡ್ತಾ ಮಾಡ್ತಾ ಭಗವಂತ ಎಚ್ಚರಿಸ್ತಾ ಇದ್ದಾರೆ. ಆದ್ದರಿಂದ ಯಾವಾಗಲೂ ಒಂದು ಕೆಲಸ ಯಶಸ್ವಿ ಆಗಬೇಕಾದ್ರೆ, ಅದು ರಚನಾತ್ಮಕವಾಗಬೇಕಾದ್ರೆ ಹೇಗೆ ನಡ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾರೆ. ಈ ಎರಡು ಮಾತುಗಳು ಸಾಕು. ತಪ್ಪು ದಾರಿ ಇರತಕ್ಕಂಥ ತಿದ್ದಲಿಕ್ಕೆ ಎಷ್ಟು ಸೂಕ್ಷ್ಮವಾಗಿ ಅಷ್ಟೇ ಖಚಿತವಾಗಿ ಎಚ್ಚರಿಸಬೇಕು ಅಂತ ಹೇಳೋದಕ್ಕೆ ದುಷ್ಟವಂತನ ಭಗವಂತನ ಮಾತು. ಭಗವಂತನ ಮಾತನ್ನು ಸರಿಯಾಗಿ ಓದ್ತಾ ಹೋದರೆ ಮಾತನಾಡುವ ಕಲೆ ಮನುಷ್ಯನಿಗೆ ಬರುತ್ತೆ, ಹೇಗೆ ನಡ್ಕೊಳ್ಳಬೇಕು ಅನ್ನೋ ಎಚ್ಚರಿಕೆ ಸ್ಪಷ್ಟವಾಗಿ ಮೂಡುತ್ತೆ. ಕ್ಲೈಬ್ಯಂ ಮಾಸ್ಮಗಮ ಪಾರ್ಥ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತೋತ್ತಿಷ್ಟ ಪರಂತಪ. ಉತ್ತರ ಕುಮಾರನಿಗೆ ಅರ್ಜುನ ಹೇಳಿದ್ದ, ಹೀಗೆ ಮಾಡಿಕೊಡ್ದು ಉತ್ತರ ಕುಮಾರ ಅಂಥೇಳಿ. ಆದರೆ ಉತ್ತರ ಕುಮಾರ ಎಂಥವನು? ಅರ್ಜುನಿಗೆ ಉತ್ತರ ಕುಮಾರನಿಗೆ ತುಂಬ ವ್ಯತ್ಯಾಸ ಇದೆ. ಅರ್ಜುನ ಯಾರು? ನಿವಾತ ಕವಚ ಕಾಲಕೇಯರನ್ನ ಗೆದ್ದವನು. ಕಿರಾತಾರ್ಜುನಿಯ ಪ್ರಸಂಗದಲ್ಲಿ ಸ್ವತಃ ರುದ್ರದೇವರೊಂದಿಗೆ ಹೋರಾಡಿ ಅವರಿಂದ ಪಾಶುಪತಾಸ್ತ್ರವನ್ನು ಪಡೆದವನು. ಜಯದ್ರಥನಂಥವನ ವನವಾಸದ ಕಾಲಕ್ಕೆ ಭೀಮನ ಸಮೇತ ಹೋಗಿ ಜಯದ್ರಥ ನಿಗ್ರಹ ಮಾಡಿದವನು. ಎಷ್ಟೆಲ್ಲ ಸಾಹಸ ಮಾಡಿದ ಉತ್ತರ ಗ್ರಹಣ ಕಾಲಕ್ಕೆ, ಏನೆಲ್ಲ ಮಾಡಿದ್ದಾನೆ ಗೋಗ್ರಹಣದ ಕಾಲಕ್ಕೆ. ಆದರೆ ಉತ್ತರ ಹಾಗಲ್ಲ, ಉತ್ತರ ಹಾಗಲ್ಲ. ಅವನ ಯುದ್ಧದ ಅನುಭವವೇ ಜಾಸ್ತಿ ಇರಲಿಲ್ಲ ಪಾಪ. ಅವನ ವಯಸ್ಸು ಚಿಕ್ಕದು, ಅನುಭವ ಸಿಕ್ಕದು, ಯೋಗ್ಯತೆನೂ ಚಿಕ್ಕದು ಪಾಪ. ಅಂಥವನನ್ನೇ ನೀನು ಓಡೋ ಸರಿಯಲ್ಲ ಅಂತ ಹೇಳಿದವನು. ಇನ್ನು ನೈತ ತೊಯ್ಯುಪಬದ್ಧತೆ ನಿನಗೆ ಕೊಡುತ್ತಾ ಇದು ಒಂದು. ಈಗ ಅರ್ಜುನನಿಗೆ ಒಂದು ಕೆಲಸ ಮಾಡಿದವರಿಗೆ ಎಚ್ಚರಿಸೋದು ಸುಲಭ. ಉತ್ತರ ಕುಮಾರ ಈ ಸನ್ನಿವೇಶ ನೋಡಬೇಕು. ಉತ್ತರ ಕುಮಾರ ಓಡ್ತಾ ಇದ್ದ, ಅರ್ಜುನ ತಡೆದು ನಿಲ್ಲಿಸಿದ. ಮತ್ತು ಅರ್ಜುನ ಓಡ್ಲಿಕ್ಕೆ ಹೋಗ್ತಾನೆ, ಭಗವಂತ ತಡೆದು ನಿಲ್ಲಿಸ್ತಾ ಇದ್ದಾನೆ. ಅವನ ಜೀವನದಲ್ಲಿ ಅಂಥದ್ದೇ ಪ್ರಸಂಗ ಬರಬೇಕಾ? ತಾನು ಯಾರಿಗೆ ಏನನ್ನ ಹೇಳಿದ ಅದನ್ನೇ ತಾನು ಮಾಡಕ್ಕೆ ಅರ್ಜುನ ಹೊರಟಿದ್ದಾನೆ. ಅದಕ್ಕೆ ನೈತತ್ವಯುಪಬದ್ಧತೆ, ನೀನು ಯಾರಿಗೆ ಓಡಬೇಡ ಅಂತ ಹೇಳಿದ್ದೀಯಲ್ಲ ಅಂಥವನೇ ಯುದ್ಧಕ್ಕೆ ಬಂದಿದ್ದಾನೆ. ಪಾಪ ಅನೇಕರಿಗೆ ಗೊತ್ತಿಲ್ಲ, ಉತ್ತರ ಕುಮಾರ ಮಹಾಭಾರತದಲ್ಲಿ ಪಾಲ್ಗೊಳ್ತಾ ಇದ್ದಾನೆ. ಅರ್ಜುನ ಕೊಟ್ಟ ಸ್ಫೂರ್ತಿಯಿಂದ ಅವನು ಯುದ್ಧಕ್ಕೆ ಬಂದಿದ್ದಾನೆ ಇವತ್ತಿನ ದಿವಸ. ಅಂಥದ್ ನೀನೇ ಇವತ್ತು ಯುದ್ಧ ಬಿಟ್ಟು ಹೋಗ್ತಾ ಇದ್ದೀಯಾ. ನೈತತ್ವಯುಪಬದ್ಧತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವ ಉತ್ತಿಷ್ಠ ಪರಂತಪ. ಹೃದಯ ದೌರ್ಬಲ್ಯವನ್ನ ಬಿಟ್ಟು ಮೇಲೆ ಹೇಳು. ಎಷ್ಟು ಚೆನ್ನಾಗಿರೋ ಮಾತು, ಹೃದಯ ದೌರ್ಬಲ್ಯ ಬಿಟ್ಟು ಮೇಲೆ ಹೇಳು. ನಾವು ಬೆಳಿಗ್ಗೆ ಹೇಳಬೇಕಾದ್ರೆ ನಮ್ಮ ದೌರ್ಬಲ್ಯ ಯಾವುದು? ಮನೋ ದೌರ್ಬಲ್ಯ. ಅಯ್ಯೋ ಹಾಸಿಗೆ ಬಿಡಬೇಕಾ, ಹೊದಿಕೆ ಬಿಡಬೇಕಾ, ಚಳಿಗಾಲದೊಳಗೆ ಎಷ್ಟು ಕಷ್ಟ ಅವನಿಗೆ ಹೇಳೋದು ಅಂತ ಕೇಳಿದರೆ ಹೃದಯ ದೌರ್ಬಲ್ಯ. ಕೊನೆಯ ತೀರ್ಮಾನ ಮಾಡ್ತಾನೆ, ನಾಳೆಯಿಂದ ಗ್ಯಾರಂಟಿ ಹೇಳ್ತೇನೆ ಬಿಡುದು ಕೊನೆಗೆ. ಅವತ್ತಲ್ಲ, ನಾಳೆಯಿಂದ ಗ್ಯಾರಂಟಿ ಎದ್ದು ಬಿಡ್ತೇನೆ, ಇದು ಕೊನೆಯ ರೆಮಿಡಿ ಇದು ಒಂದು. ಅಂದರೆ ಮನುಷ್ಯ ಹೇಗೆ ಆತ್ಮವಂಚನೆ ಮಾಡಿಕೊಳ್ತಾನೆ, ಹೃದಯ ದೌರ್ಬಲ್ಯ ಕ್ಷುದ್ರತ್ವ. ಆ ದಿವಸ ಮಾಡ್ತಾ ಮಾಡ್ತಾ ಕೊನೆಗೆ ಆಗೋದೇನು? ಕೊನೆಗೆ ಅವನು ಮೋಕ್ಷ ಸಾಧನದ ಅವಕಾಶವನ್ನೆಲ್ಲ ಕಳ್ಕೊಂಡು ಬಿಡ್ತಾನೆ. ಅದನ್ನು ಬಿಡಬೇಕು ಅಂತ ಹೇಳ್ತಾನೆ. ಮನುಷ್ಯ ಆಕ್ಟಿವ್ ಆಗಲೇ ಕೇಳಿದ ಮಾತಿದ್ದು ಒಂದು. ಹೃದಯ ದೌರ್ಬಲ್ಯವನ್ನು ಬಿಡಬೇಕಾದ್ರೆ ಸಾಮಾನ್ಯವಾದದ್ದಲ್ಲ, ಹೊರಗಿನ ಪ್ರಚೋದನೆಯ ರೀತಿ ಬೇರೆ, ಒಳಗೆ ಬರತಕ್ಕಂಥ ರೀತಿ ಬೇರೆ. ಕ್ಷುದ್ರವಾದ ಹೃದಯ ದೌರ್ಬಲ್ಯನನ್ನು ಕಾಡ್ತಾ ಇದೆ, ಅದನ್ನು ಬಿಟ್ಟು ಮೇಲೆ ಹೇಳು ಅರ್ಜುನ. ಪರಂತಪ, ಅದಕ್ಕೆ ಎರಡರ್ಥ. ಮತ್ತೆ ನೀನು ಪರಂತಪ, ನೀನು ಶತ್ರುಗಳನ್ನು ನಾಶ ಮಾಡತಕ್ಕಂಥ ಮಹಾನುಭಾವ ಅಂತ ಒಂದರ್ಥ. ಇನ್ನೊಂದರ್ಥ ಪರಂತಪ, ಆದೇಶ ಕೂಡ ಹೌದು. ಶತ್ರುವನ್ನು ತಪ್ಪಿಸು, ನೀನೀಗ ತಾಪಗೊಳಿಸು ಈಗ ಅಂತೇಳಿ ಪರಮಾತ್ಮ ಎಚ್ಚರಿಸ್ತಾ ಇದ್ದಾನೆ. ಉತ್ತಿಷ್ಠ ಅನ್ನೋ ಪದ ಅರ್ಜುನಿಗೆ ಎಚ್ಚರಿಕೆಯನ್ನು ಕೊಟ್ಟಿತು. ಓಹೋ, ಹೇಳಬೇಕು ಅಂತ ಇದ್ರೆ ನಾನೀಗ ತಿಳಿದವರ ಹತ್ರ ಹೋಗಿ ಕೇಳಬೇಕು ಅಂತ ಅರ್ಥ ಆಯಿತು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿಬೋಧತ, ಹೇಳಬೇಕು. ದೊಡ್ಡವರ ಹತ್ತಿರ ಹೋಗಿ ಜ್ಞಾನವನ್ನು ಪಡೆಯಬೇಕು. ಜ್ಞಾನವನ್ನು ಎಲ್ಲೂ ನಾವು ಕಡಿಮೆದಲ್ಲೇ ಪಡೆಯಲು ಸಾಧ್ಯವಾಗೋದೇ ಇಲ್ಲ. ನಮಗಿಂತ ದೊಡ್ಡವರಾಗಬೇಕು ಜ್ಞಾನವನ್ನು ನಾವು ಅವರಿಂದ ಪಡೆಯಬೇಕಾದ್ರೆ ನಮಗೆ ದೊಡ್ಡವರಾಗಿರಲೇಬೇಕಲ್ಲ. ಅಂಥವರ ಹತ್ರ ಹೋಗು, ನಿಬೋಧತ ನಿತರಾಮ್ ವಿಶೇಷವಾದ ರೀತಿಯಲ್ಲಿ ಜ್ಞಾನವನ್ನು ಪಡೆ ಅಂತ ಭಗವಂತ ಎಚ್ಚರಿಸಿದಾಗ ಅರ್ಜುನ ಭಗವಂತ ಒಂದು ಬೆಳಕನ್ನು ತೋರಿಸಿಯೇ ಬಿಟ್ಟ. ದೊಡ್ಡವರ ಹತ್ರ ಹೋಗು, ದೊಡ್ಡವರ ಹತ್ರ ಅಂತ ಹೇಳಿದಾಗ ಅರ್ಜುನ ಅದನ್ನು ಗುರುತಿಸಿದ. ನಿನಗಿಂತ ದೊಡ್ಡವನು ಯಾರಿದ್ದಾರೆ ಕೃಷ್ಣ ಅಂತ ಹೇಳುತ್ತಾನೆ. ಮುಂದುವರಿಸ್ತಾ ಇದ್ದಾನೆ. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಯುಶುಭಿ ಪ್ರತಿಯೋತ್ಸ್ಯಾಮಿ ಪೂಜಾರ್ಹ ವರಿಸೂದನ. ಕೃಷ್ಣ, ನಾನು ಸ್ವಜನರನ್ನೇ ಹೇಗೆ ಕೊಲ್ಲೋದು ಅಂತ ಯೋಚನೆ ಮಾಡಿದೆ. ಆದರೆ ಸ್ವಜನರು ಅಂದರೆ ಯಾರೋ ಸ್ವಜನರಲ್ಲ. ನಾ ದುರ್ಯೋಧನಾದಿಗಳ ಬಗ್ಗೆ ಆಡಿದ ಮಾತಲ್ಲ ಇದು, ಭೀಷ್ಮದ್ರೋಣರ ಬಗ್ಗೆ ಆಡಿದ ಮಾತು ಅಂತ ಹೇಳಿದ್ದ. ಭೀಷ್ಮದ್ರೋಣರ ಬಗ್ಗೆ ಆಡಿದ ಮಾತು. ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ. ಅವರಿಬ್ಬರು ಪೂಜಾರ್ಹರು ಅಂತ ಹೇಳಿದ್ದ. ಈ ನಿನ್ನೆ ಸ್ವಲ್ಪ ಭಾಗ ನೋಡಿದ್ದೇವೆ ಅದರ ಮಾತನ್ನು. ಯಾತಕ್ಕೆ ಪೂಜಾರ್ಹರು? ನನಗೆಷ್ಟು ಉಪಕಾರ ಮಾಡಿದ್ದಾರೆ, ಈ ದೃಷ್ಟಿಯಿಂದ ಪೂಜ್ಯತೆಯನ್ನು ಕಾಣ್ತಾ ಇದ್ದ ಮನುಷ್ಯ. ತನಗೇನು ಬದ್ದವರು ಮಾಡಿದ್ದಾರೆ, ಆ ದೃಷ್ಟಿಯಲ್ಲಿ ಪೂಜ್ಯತೆಯನ್ನು ಕಾಣತಕ್ಕಂಥದ್ದು ಒಂದು ಮುಖ. ಅದರ ಇನ್ನೊಂದು ಮುಖ ಏನು ಅಂತ ಕೇಳಿದರೆ, ನಮಗೇನು ಮಾಡಬೇಕಾಗಿಲ್ಲ ಅವರು, ನಮಗೇನು ಮಾಡಬೇಕಾಗಿಲ್ಲ. ಆದರೆ ಅವರ ವ್ಯಕ್ತಿತ್ವ ಪೂಜ್ಯವಾದ ವ್ಯಕ್ತಿತ್ವವಾಗಿದೆ. ಇದು ಭೀಷ್ಮರ ಇನ್ನೊಂದು ಮುಖ. ಇದು ಎಷ್ಟೋ ಸತ್ತಿ ನಮಗೆ ಉಪಕಾರ ಮಾಡಿದವರನ್ನ ಅರ್ಥ ಮಾಡಿಕೊಳ್ಳೋದು ಇನ್ನೊಂದು ರೀತಿ. ನಮಗೇನು ಮಾಡಿರಬೇಕಾಗಿಲ್ಲ, ತುಂಬ ದೊಡ್ಡವರಾಗಿದ್ದಾರೆ, ಯಾತಕ್ಕೆ ಜಗತ್ತಿಗೆ ಅಷ್ಟು ಮಾಡಿದ್ದಾರೆ ಅವರು. ಭೀಷ್ಮರ ಬದುಕು ಅತ್ಯಂತ ಪೂಜನೀಯವಾದ ಬದುಕದು. ಯಾವ ಮಗ ಅಂತ ಕೆಲಸ ಮಾಡ್ತಾನೆ? ತನ್ನಗೋಸ್ಕರ ಇಡೀ ರಾಜ್ಯವನ್ನು ತ್ಯಾಗ ಮಾಡಿದ್ದು, ತಂದೆಗೋಸ್ಕರ ಇಡೀ ವಿವಾಹದಂಥ ಭೋಗವನ್ನು ತ್ಯಾಗ ಮಾಡಿದ್ದು. ಒಂದೆರಡು ದಿವಸ ಅಲ್ಲ, ಎಷ್ಟೋ ಸರ್ತಿ ಹೇಳ್ತೇವೆ ಭಗವಂತನಲ್ಲಿ ಸಭಾರಿ ಭಕ್ತಿ ಇದೆ ಅಂತ ಮಾತಾಡ್ತಿರ್ತೇವೆ ನಾವು. ಹಾಗೆ ಭಕ್ತಿ ಕೆಲವರಂತೂ ಕಣ್ಣೀರೇ ತಂದ್ಕೊಂಡ್ಬಿಡ್ತಾರೆ, ಪಾಪ ಏನೇನೋ ಮಾಡ್ತಾರೆ ದೇವರು ಅಂತ ಹೇಳಿಬಿಟ್ಟು. ನಾವು ಭಕ್ತರು ಅಂತ ನಂಬಿಕೊಂಡೇ ಬಿಡ್ತೇವೆ ನೋಡಿದ ತಕ್ಷಣ. ಹೇಳ್ತಾರೆ ಭಗವಂತನಲ್ಲಿ ಭಕ್ತಿ ತೋರಿಸಬೇಕಾದ್ರೆ ಈ ಕಣ್ಣೀರಿಂದ ತರಬೇಕಾದ ಕಾರಣ ಇಲ್ಲ, ಒಂದು ಕೆಲಸ ಮಾಡು ನಿಜವಾಗ್ಲೂ ಭಕ್ತಿ ತೋರಿಸ್ತೇಂತ ಲೆಕ್ಕ. ಏನು ಕೆಲಸ? ಏಕಾದಶಿ ಹರಿದಿನ ಬರುತ್ತಲ್ಲ, ಅವತ್ತು ಊಟ ಬಿಟ್ಟುಬಿಡು ನೋಡೋಣಂತೆ, ಅನ್ನ ತ್ಯಾಗ ಮಾಡಿಬಿಡು. ಅಯ್ಯೋ ಅದೊಂದಾಗೋದಿಲ್ಲ ಸಾರ್ ಅಂತ, ಅದೊಂದಾಗೋದಿಲ್ಲ ನನಗಿಂತ. ನೋಡಿ ಎಷ್ಟು ಬೇಗ ದಾರಿ ತಪ್ಪಿಟ್ಟಿದ್ದಾನಾಗ್ಲೇನೆ. ಕಣ್ಣೀರು ಬೇಕಾದ್ರೆ ಕಲ್ಯಾಕ ತಯಾರು, ಆದರೆ ಬಿಡೋದ್ರೆ ಮತ್ತೆ ಕಣ್ಣೀರು ಬಿಡೋಕೆ ತಯಾರು. ಇದೆಂಥ ನ್ಯಾಯ ಇದು ಒಂದು. ಅಂದ್ರೆ ಈ ತ್ಯಾಗದಲ್ಲಿ ಅವನ ಮನಸ್ಸು ಬರೋದಿಲ್ಲ. ನೀ ಜೀವನ ಪೂರ್ತಿ ಬಿಡು ಅಂತ ಹೇಳಲಿಲ್ಲ. 15 ದಿವಸಕ್ಕೆ 1 ದಿವಸ ಅಷ್ಟೇ. ಓ, ನಮಗೆ ಅನ್ನ ತ್ಯಾಗ ಮಾಡಲಿಕ್ಕಾಗೋದಿಲ್ಲ. ನಮ್ಮ ಭಕ್ತಿ ಎಷ್ಟು ಕಡಿಮೆ ಅಂತ ಅಕ್ಷ ಅರ್ಥ ಆಗಿಬಿಡುತ್ತೆ. ನಾವು ಜಗತ್ತಿನ ತಂದೆಗೋಸ್ಕರ ತ್ಯಾಗ ಮಾಡಲಿಕ್ಕೆ ತಯಾರಿಲ್ಲ. ಆದರೆ ತನ್ನ ತಂದೆಗೋಸ್ಕರ ಭೀಷ್ಮರು ಜೀವನ ಪೂರ್ತಿ ರಾಜ್ಯ ತ್ಯಾಗ ಮಾಡಿದರು. 1 ದಿವಸ ರಾಜ್ಯ ಆಳಲಿಲ್ಲ ಪಾಪ. ಇವತ್ತು ರಾಜ್ಯ ತ್ಯಾಗ ಮಾಡೋದು ಎಷ್ಟು ಕಷ್ಟ ಅಂತ ಇತಿಹಾಸ ಹೇಳ್ತಾ ಇದೆ. ರಾಜ್ಯ ತ್ಯಾಗ ಕನಸಮಸ್ತಲ್ಲಿ ಒಂದು ಅಧಿಕಾರದಿಂದ ಮನುಷ್ಯ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಅದು ರಾಜಕೀಯದ ಅಧಿಕಾರ ಅಂತ ಹೇಳಿದ್ರೆ ಬಲು ಅಟ್ರಾಕ್ಟಿವ್. ಅದು ಒಂದು ಅದು ಪೂರ್ತಿ ಬಿಟ್ಟರಲ್ಲ. ಎಂಥ ದೊಡ್ಡ ಪೂಜ್ಯರವರು, ಪೂಜಾರ್ಹ ವರಿಸುವುದನ ತಗೊಂಡವ್ರನ್ನ ಪೂಜ್ಯರು ಅಂತ ಕರೆಯೋದಿಲ್ಲ, ಬಿಟ್ಟವ್ರನ್ನ ಪೂಜ್ಯರು ಅಂತ ಕರೀತಾರೆ. ಭಾರಿ ದೊಡ್ಡವರು ಬೇಡ ಅಂತ ಹೇಳ್ತಾ ಇದ್ದಾರೆ. ಈ ಮಾತು ಗಮನಿಸ್ಬೇಕು. ನಾವು ಚಿಕ್ಕ ಹುಡುಗ ಏನು ಗೊತ್ತಾ, ಚಿಕ್ಕ ಮಕ್ಕಳು ಯಾವಾಗಲೂ ಕೂಡ ಬೇಕು ಬೇಕು ಅಂತ ಬರುತ್ತೆ. ಅದಕ್ಕೆ ಬಯಸ್ಕೋತಾರೆ, ಸುಮ್ಮನೆ ಇರು ಸುಮ್ಮನೆ ಹುಡುಗ, ನೀನು ಚಿಕ್ಕವನು ಗೊತ್ತಾಗೋದಿಲ್ಲ ಅಂತ ಹೇಳ್ತಾರೆ. ದೊಡ್ಡವರು ತಗೋ ತಗೋ ಅಂತ ಬರ್ತಾರೆ. ಇದು ಪದ್ಧತಿ. ದೊಡ್ಡವನಾದಾಗ ತಗೋ ಅಂತಾನೆ, ಚಿಕ್ಕವನಿದ್ದಾಗ ಕೊಡು ಅಂತಾನೆ. ತನ್ನ ಬೆಳವಣಿಗೆ ಎಲ್ಲಿ ತೋರಿಸಬೇಕು? ಕೊಡುವ ಅಭ್ಯಾಸ ಮಾಡಿಕೊಳ್ತಾ ಹೋದಂತೆ ಮನುಷ್ಯ ಪ್ರೌಢನಾಗ್ತಾ ಬರ್ತಾನೆ. ಕೇಳ್ತಕ್ಕಂಥ ಅಭ್ಯಾಸ ಮಾಡ್ತಾ ಹೋದಂತೆ ಮನುಷ್ಯ ಚಿಕ್ಕವನಾಗ್ತಾ ಹೋಗ್ತಾನೆ. ಭೀಷ್ಮರು ಮಗನಾಗಿ ತಂದೆಗೋಸ್ಕರ ಜೀವನ ಪೂರ್ತಿ ರಾಜ್ಯ ತ್ಯಾಗ ಮಾಡಿದರು. ಹೋಗಲಿ, ಅಷ್ಟೇ ಅಲ್ಲ, ವೈಭೋಗವೆಲ್ಲ ತ್ಯಾಗ ಮಾಡ್ತಾರೆ, ವಿವಾಹವನ್ನೇ ತ್ಯಾಗ ಮಾಡಿಬಿಡ್ತಾರೆ. ಅಂದ ಮೇಲೆ ನಮಗೇನೂ ಮಾಡಬೇಕಾಗಿಲ್ಲ. ತಂದೆಗೋಸ್ಕರ ಮಾಡಿದ ತ್ಯಾಗಕ್ಕೋಸ್ಕರವಾಗಿ ನಾವು ಅವರಿಗೆ ಕೃತಜ್ಞರಾಗೋಣ. ಈ ಯೋಧರುಗಳು ಯುದ್ಧದಲ್ಲಿ ಸಾಯ್ತಾರೆ, ಕಾರ್ಗಿಲ್ ಯುದ್ಧ ಮೊದಲು ಸತ್ತರಲ್ಲ, ನಮಗೇನು ಮಾಡಿದ್ದಾರೆ ಪ್ರಶ್ನೆ ಇಲ್ಲ. ದೇಶಕ್ಕೆ ಮಾಡಿದ್ದಾರಲ್ಲ, ಅದಕ್ಕೆ ಅವರನ್ನು ಗೌರವಿಸ್ತಾರೆ. ದೇಶಕ್ಕೆ ಮಾಡಿ ನಮ್ಮಲ್ಲಿ ಬಂದಿಲ್ಲ, ನಮಗೇನು ಮಾಡಿಲ್ಲ, ಏನೂ ಮಾಡಿಲ್ಲ, ದೇಶಕ್ಕೋಸ್ಕರ ಹೋರಾಡಿದವರು ನಾವು ನೆನೆತೇವೆ ಅಂತ ಹೇಳಿದ ಮೇಲೆ ಇವತ್ತು ಇಡೀ ಜಗತ್ತಿಗೆ ಆದರ್ಶ ಕೊಟ್ಟ ಮಹಾನುಭಾವರು ಅವರು ಪೂಜಾರ್ಹರಲ್ಲವೇನು? ಜೊತೆಗೆ ನಮಗೂ ಮಾಡಿದ್ದಾರೆ, ಎರಡೆರಡಾಯ್ತೀಗ ಪೂಜ್ಯತೆ ಎರಡು ಮುಖ ಇರುವಂತೆ. ನಮಗೆ ಉಪಕಾರ ಮಾಡಿದ್ದಾರೆ ಪೂಜ್ಯರು, ಲೋಕದಲ್ಲಿ ಪೂಜ್ಯರಾಗಿ ಬದುಕಿದ್ದಾರೆ ಪೂಜ್ಯರು. ಇಂಥ ಭೀಷ್ಮರನ್ನು ಹೇಗೆ ಕೈ ಬಿಡಲಿಕ್ಕೆ ಸಾಧ್ಯ? ಇದು ಭಾರಿ ಆಶ್ಚರ್ಯ. ಅಷ್ಟೇ ಅಲ್ಲ, ತಾವು ವಿವಾಹ ಬಿಟ್ಟರು, ರಾಜ್ಯ ಬಿಟ್ಟರು, ಆದರೆ ಉಳಿದವ್ರಿಗೆ ನೀವು ಮದುವೆಯಾಗಬೇಡಿ ಅಂತ ಹೇಳೋಕೆ ಹೋಗಲಿಲ್ಲ ಅವರು. ಉಳಿದವರಿಗೆಲ್ಲ ತಾವು ಮದುವೆ ಮಾಡಿಸ್ತಾ ಇದ್ದಾರೆ. ತಮ್ಮ ವಿಚಿತ್ರ ವೀರನಿಗೆ ಒಂದಲ್ಲ ಎರಡು ಮದುವೆ ಮಾಡಿಸಿದ್ದಾರೆ. ಅದೇ ರೀತಿ ಸುರಾಷ್ಟ್ರನಿಗೆ ಮದುವೆ ಮಾಡಿಸ್ತಾರೆ, ಪಾಂಡುರಾಧನಿಗೆ ಮದುವೆ ಮಾಡಿಸ್ತಾರೆ, ಕೆಲವರು ಇರ್ತಾರೆ ತಮಗಿಲ್ಲ ಹೋದ್ರೆ ಉಳಿದವರು ಇರಬಾರ್ದು, ಆ ರೀತಿ ಮಾಡಿಬಿಡ್ತಾರೆ ಪಾಪ. ಅದೊಂದು ಹೇಳ್ತಾರಲ್ಲ, ಅದೊಂದು ವಿಚಿತ್ರವಾದ ಸಿನಿಕತನ ಬೆಳೆಸ್ಕೊಂಡ್ಬಿಡ್ತಾರೆ. ತಮಗೇನು ಹೇಳಿ ಇನ್ನೊಬ್ಬರಿಗೆ ಇರಬಾರ್ದು. ಈ ಒಂದು ದೊಡ್ಡ ವಿಚಿತ್ರವಾದ ಜನ ಪ್ರವೃತ್ತಿ. ಭೀಷ್ಮರಿಗೆ ಅದು ಬರಲಿಲ್ಲ. ನಿಜವಾಗ್ಲೂ ಪೂಜ್ಯರವರು, ಉಳಿದಿಲ್ಲ ಎಲ್ಲರ ಮದುವೆ ಕಲ್ಲು ಹಾಕಬೇಕಾಗಿತ್ತು ಅವರು, ಎಂದೋ ಕೆಲಸ ಮಾಡಲಿಲ್ಲ. ಅದು ಏನು ಎಷ್ಟು ಕಷ್ಟಪಟ್ಟು ಹುಡುಕ್ತಿದ್ರು ಗೊತ್ತಾ? ಕುಂತಿಯನ್ನು ಆರಿಸಬೇಕಾದ್ರೆ ಭೀಷ್ಮರು ಎಷ್ಟೆಲ್ಲ ವಿಷಯ ಸಂಗ್ರಹ ಮಾಡಿದ್ರು ಗೊತ್ತೇನು? ಹೇಳಿದ್ರಂತೆ ಪಾಂಡುರಾಜನಿಗೆ, ನೋಡು ಕುಂತಿಯನ್ನು ವಿವಾಹವಾಗಬೇಕು, ಕುಂತಿ ದುರ್ವಾಸರಿಂದ ಮಂತ್ರ ಸಂಪಾದನೆ ಮಾಡಿದ್ದಾಳಂತೆ, ಅಂತ ಹುಡುಗಿ ನಮ್ಮನೆಗೆ ಬರಬೇಕು. ಎಷ್ಟು ಮಟ್ಟಿಗೆ ಆಳವಾದ ಯೋಚನೆ ಅವರು ಅಂದ್ರೆ, ಇಡೀ ವಂಶೋದ್ಧಾರಕರಾದ ಮಕ್ಕಳನ್ನು ಹೆರತಕ್ಕಂಥ ಸೊಸೆ ನಮಗೆ ಸಿಗ್ತಾಳೆ, ಇಷ್ಟೆಲ್ಲ ತಮಗಲ್ಲ, ಇಡೀ ವಂಶದ ಹಿತಕ್ಕೋಸ್ಕರ ಯೋಚನೆ ಮಾಡಿದವು. ಪೂಜಾರ್ಹ ವರಿಸೂದನ. ಇನ್ನು ದ್ರೋಣರು, ಅವರು ತುಂಬಾ ಪೂಜ್ಯರು. ದ್ರೋಣರು ತಮಗೆ ವಿದ್ಯೆ ಹೇಳಿಕೊಟ್ಟಿದ್ದಾರೆ, ಎಲ್ಲ ಪೂಜ್ಯತೆ ಒಂದ್ ಕಡೆಗೆ ಇರಲಿ. ಅವರ ಜೀವನ ಎಷ್ಟು ಪವಿತ್ರವಾಗಿತ್ತು ಅಂತ ಹೇಳ್ತಾರೆ ಮಹಾಭಾರತದಲ್ಲಿ. ಒಂದು ಕಾಲಕ್ಕೆ ದ್ರೋಣರು ತಮ್ಮ ಚಿಕ್ಕಂದಿನೊಳಗೆ ಹೇಗೆ ಬದುಕಿದ್ರು ಅಂತ ಕೇಳಿದರೆ, ಮದುವೆಯಾಗಿದೆ, ತಪಸ್ ಮಾಡ್ತಾ ಇದ್ದಾರೆ. ಅಂತ ತಪಸ್ಸನ್ನು ಮಾಡೋದು ತುಂಬಾ ತುಂಬಾ ಕಷ್ಟ. ಅವರು ಅಪೂರ್ವವಾದ ಒಂದು ಶಿಲೋಂಚವ್ರತ ಅಂತ ಮಾಡಿದ್ದಾರೆ. ಶಿಲೋಂಚವ್ರತ ಅಂತ ಕರೀತಾರೆ. ಎಂಥ ವ್ರತ ಗೊತ್ತೇನು? ಜೀವನದಲ್ಲಿ ಸಂಪಾದನೆ ಹೆಸರೇ ಇಲ್ಲ, ಸಂಪಾದನೆ ಹೆಸರಿಲ್ಲ, ಮತ್ತೆ ಯಾರು ಕೊಟ್ಟರೆ ಏನೂ ತಗೊಳ್ಳಾಗಿಲ್ಲ. ಮತ್ತೆ ಸರ್ವ ಪ್ರತಿಗ್ರಹೋಜ್ಜಹ ಅಂತ ಕರೀತಾರೆ ಆಚಾರ್ಯರು. ಸರ್ವ ಪ್ರತಿಗ್ರಹವನ್ನು ತ್ಯಾಗ ಮಾಡಿದವರು. ಅನ್ನ ನೀರು ಕೊಟ್ಟರು ತಗೋತಿರಲಿಲ್ಲ, ಬರೀ ವಸ್ತುಗಳನ್ನಲ್ಲ. ಇಂಥ ವ್ರತ ಬ್ರಾಹ್ಮಣನಿಗೆ ಪ್ರತಿಗ್ರಹ ಅಂಬೋದು ಕರ್ತವ್ಯ, ತಗೊಳ್ಬಹುದು, ಅದನ್ನು ಬಿಟ್ಟುಬಿಟ್ಟಿದ್ರೆ. ನಾನು ಯಾರಿಂದ ಏನನ್ನೂ ತಗೊಳ್ಳೋದಿಲ್ಲ, ನಾನಾಗಿ ಏನನ್ನೂ ದುಡಿಯೋದಿಲ್ಲ, ಎರಡೆರಡು. ಮತ್ತೆ ಮತ್ತೆ ಬದುಕಿಗೆ ಏನು ಮಾಡಬೇಕಾಗ? ಅದಕ್ಕೆ ಶಿಲೋಂಚ ವೃತ್ತಿ ಅಂತ ಕರೀತಾರೆ. ಪ್ರತಿ ಹೊಲ ಗದ್ದೆಗಳಲ್ಲಿ ಸುಗ್ಗಿಯ ಕಾಲಕ್ಕೆ ರೈತರುಗಳು ಧಾನ್ಯವನ್ನ ಶುದ್ಧಿ ಮಾಡಿ ಮನೆಗೆ ಒಯ್ತಾರಲ್ಲ, ಅಲ್ಲಿಂದ ಮನೆಗೆಲ್ಲ ಕಣದಿಂದ ಮನೆಗೆ ಒಯ್ದು ಬಿಡ್ತಾರೆ. ಅಲ್ಲಿ ನೆಲದಲ್ಲಿ ಉಳ್ಕೊಳ್ಳುತ್ತಂತೆ, ಸ್ವಲ್ಪ ನೆಲದ ಅಲ್ಲೊಂದಿಲ್ಲೊಂದು ಕಾಳು ಉಳ್ಕೊಳ್ಳುತ್ತಲ್ಲ, ಅಂತ ಕಾಳುಗಳನ್ನು ಸಂಗ್ರಹಿಸಿ ತಂದು ವರ್ಷ ಪೂರ್ತಿ ಅದರಲ್ಲಿ ಬದುಕ್ತಿದ್ರಂತೆ. ಯೋಚನೆ ಮಾಡಬೇಕು. ಇಂಥ ಜೀವನ ಒಂದೆರಡು ವರ್ಷ ಮಾಡಲಿಲ್ಲ ಅವರು, 100 ವರ್ಷಗಳ ಕಾಲ ಮಾಡಿದ್ದ, 100 ವರ್ಷಗಳ ಕಾಲ. ಅದಕ್ಕೆ ಆಚಾರ ಅವರು ತುಂಬಾ ಕೊಂಡಾಡ್ತಾರೆ. ಎಲ್ಲ ಪ್ರತಿಗ್ರಹ ಬಿಟ್ಟಂತ ಮಹಾನುಭಾವರು, ಅಂಥ ಪೂಜ್ಯ ವ್ಯಕ್ತಿಗಳು, ಅಂಥವರನ್ನ ನಾವು ಗೌರವಿಸಲೇಬೇಕಲ್ಲ ಅಂತ ಅರ್ಜುನನ ಮಾತಿ. ಎರಡನೇದಾಗಿ ತಮಗೆ ಅಶ್ವತ್ಥಾಮರಿಗಿಂತ ಒಂದು ತೂಕ ಹೆಚ್ಚು ಪಕ್ಷಪಾತ ಮಾಡಿ ಪಾಠ ಹೇಳಿಕೊಟ್ಟಿದ್ದಾರೆ. ಅಂದಮೇಲೆ ಅವರನ್ನು ಹೇಗೆ ನಾನು ಹೊಡೆಯೋದೀಗ? ಇದರಲ್ಲಿ ಅರ್ಜುನ ನಮಗೆಲ್ಲ ಪಾಠವಾಗ್ತಾನೆ. ಯಾರು ನಮಗೆ ಉಪಕಾರ ಮಾಡಿದ್ದಾರೆ ಅವರು ಎಂದೂ ಮರೆಯಬಾರದು. ಆ ರೀತಿ ಮರೆತರೆ ಅದಕ್ಕಿಂತ ದೊಡ್ಡ ಪಾಪ ಇಲ್ಲ. ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಮಹಾಭಾರತದಲ್ಲಿ ತುಂಬಾ ಸರ್ತೆ ಬರುತ್ತಿತ್ತು. ಪ್ರಾಯಶ್ಚಿತ್ತವಿಲ್ಲದ ಪಾಪ ಯಾವುದು ಪ್ರಶ್ನೆ ಇದೆ. ಪ್ರಾಯಶ್ಚಿತ್ತವಿಲ್ಲದ ಪಾಪ ಯಾವುದು? ಮತ್ತೆ ಎಂಥೆಂಥ ಪಾಪಗಳಿಗೂ ಕೂಡ ಪ್ರಾಯಶ್ಚಿತ್ತ ಲಿಸ್ಟ್ ಇರುತ್ತಂತೆ. ಈ ರೀತಿ ಮಾಡಿ ವಾಸಿಯಾಗುತ್ತೆ, ಈ ರೀತಿ ಮಾಡಿ ಹೋಗುತ್ತೆ, ಎಲ್ಲ ಹೇಳ್ತಾ ಬರ್ತಾರಂತೆ. ಕೆಲವು ಪ್ರಾಯಶ್ಚಿತ್ತಗಳು ಎಂಥ ಪ್ರಾಯಶ್ಚಿತ್ತಗಳು ಅಂದರೆ ಕೊನೆ ಪಕ್ಷ ಪ್ರಾಣ ಬಿಡಿ ಕೊನೆಗೆ ಹೋಗುತ್ತೆ ಅಂತ ಹೇಳ್ತಾರಂತೆ. ಕೆಲವು ಪಾಪಗಳಿಗೆ ಪ್ರಾಯಶ್ಚಿತ್ತ ಇನ್ನೇನು, ಸಾಯೋದೇ ಪ್ರಾಯಶ್ಚಿತ್ತ. ಆದರೆ ಇನ್ನೊಂದು ಪಾಪ ಇದೆ ಅಂತೆ, ಶತ್ರು ಪಾಪ ಹೋಗೋದಿಲ್ಲ ಅಂತ. ಅಂಥ ಪಾಪ ಶತ್ರು ಹೋಗೋದಿಲ್ಲ, ಏನು ಮಾಡಿದ್ರು ಹೋಗೋದಿಲ್ಲ, ಶಾಶ್ವತ ಅಂಟ್ಕೊಂಡ್ಬಿಡುತ್ತಂತೆ. ಯಾವುದದು? ಕೃತಜ್ಞೆ ನಾಸ್ತಿ ನಿಷ್ಕೃತಿ. ಬ್ರಹ್ಮಹತ್ಯಾದಿ ಪಾಪಾನಾಂ ನಿಷ್ಕೃತಿ ವಿದ್ಯತೆ ಕ್ವಚಿತ್. ಮಹಾಭಾರತದಲ್ಲೇ ಹೇಳ್ತಾರೆ ಈ ಮಾತನ್ನು. ಬ್ರಹ್ಮಹತ್ಯಾದಿ ಪಾಪಗಳಿಗೆ ಒಂದಲ್ಲ ಒಂದು ಕಾಲದೊಳಗೆ ಪ್ರಾಯಶ್ಚಿತ್ತ ಸಿಕ್ಕರೂ ಸಿಕ್ಕಿತು, ಆದರೆ ಕೃತಜ್ಞತೆಗೆ ಎಂದೂ ಪ್ರಾಯಶ್ಚಿತ್ತ ಇಲ್ಲ. ಅಂಥ ಒಂದು ವಿಚಿತ್ರವಾದ ಪಾಪ ಅದು. ಅದನ್ನು ಮಾಡಿದವರಿಗೆ ಎಂದೂ ಭಗವದ್ಗೀತೆಯ ಹೆಸರು ಹೇಳೋದಕ್ಕೂ ಬರೋದಿಲ್ಲ. ಅರ್ಜುನ ಎಷ್ಟು ದೊಡ್ಡ ವ್ಯಕ್ತಿ, ಅವರು ಎಲ್ಲೋ ಇದ್ದಾಗ ಹೆಸರು ಹೇಳೋದು ದೊಡ್ಡದಲ್ಲ, ಎದುರು ಪಕ್ಷದಲ್ಲಿ ನಿಂತ ಹೇಳೋದು ಕಷ್ಟ. ಅದು ಬಂದು ತುಂಬ ಜನ ಗೌರವಿಸ್ತಾ ಇರ್ತಾರೆ, ಯಾವಾಗ ಅಪೋಸಿಟ್ ಪಾರ್ಟಿ ಆಗಿಬಿಡ್ತಾರಲ್ಲ ಬೈಲಿಕ್ಕೆ ಶುರು ಮಾಡಿಬಿಡ್ತಾರೆ. ಯಾಕೆ ನಮ್ಮ ವಿರುದ್ಧ ಆಗಿಬಿಟ್ರು. ಅರ್ಜುನ ಯಾವಾಗ ಪೂಜ್ಯರು ಅಂತ ಕರೀತಾನೆ ಗೊತ್ತೇನು? ತಮ್ಮ ವಿರುದ್ಧ ಯುದ್ಧಕ್ಕೆ ನಿಂತ ಕಾಲಕ್ಕೂ ಪೂಜ್ಯರು ಅಂತ ಕರೀತಾನೆ. ಅಂದರೆ ಅರ್ಜುನ ಎಷ್ಟು ವಸ್ತುನಿಷ್ಠವಾಗಿ ವಿಚಾರ ಮಾಡತಕ್ಕಂಥ ವ್ಯಕ್ತಿತ್ವ. ಧೃತರಾಷ್ಟ್ರ ಹೇಳ್ತಾ ಇದ್ದ ತನ್ನ ಮಕ್ಕಳ ಬಗ್ಗೆ, ಮಾಮಕಾಹ ಮಾಮಕಾಹ ಅಂತೇಳಿ. ಅದರಲ್ಲಿ ವ್ಯಾಮೋಹ ತುಂಬಿಕೊಂಡಿತ್ತು ಅದರೊಳಗೆ, ಬರೀ ಮೋಹ, ಪುತ್ರ ಮೋಹ, ವ್ಯಾಮೋಹ ಇದೆ ಅದರೊಳಗೆ. ಅರ್ಜುನಲ್ಲಿ ವ್ಯಾಮೋಹ ಇಲ್ಲ, ಒಳ್ಳೆ ವಿಶಾಲದಿಂದ ಮಾತಾಡ್ತಾ ಇದ್ದಾನೆ. ಪೂಜಾರ್ಹರಿವರು ಅಂದರೆ ಎದುರಿಕ ಪಕ್ಷದಲ್ಲಿ ನಿಂತಾಗಲೂ ಕೂಡ ಭೀಷ್ಮರು ಪೂಜ್ಯರೇ, ದ್ರೋಣರು ಪೂಜ್ಯರೇ. ಅರ್ಜುನ ಅರ್ಥ ಮಾಡಿಕೊಂಡಿದ್ದಾನೆ, ಅವರ ವ್ಯಕ್ತಿತ್ವ ದುರ್ಯೋಧನ ಜೊತೆ ಸೇರಿದ ಮಾತ್ರಕ್ಕೇನೆ ಪೂರ್ತಿ ಹೋಗಿಲ್ಲ ಅಂತ ಎಚ್ಚರಿಕೆ ಆತನಿಗೆ. ಅನುಕಂಪ ಇದೆ ಅವರ ಬಗ್ಗೆ, ಆದರೆ ಅವರು ಪೂರ್ತಿ ತಪ್ಪಿತಸ್ಥರು ಅಂತ ಹೇಳಿ ತಿಳ್ಕೊಳ್ತಾ ಇಲ್ಲ. ಅವರ ಗುಣದೋಷಗಳನ್ನು ವಿವೇಚನೆ ಮಾಡೋದ್ರೊಳಗೆ ಅರ್ಜುನ ಸಾಕಷ್ಟು ಮುಂದುವರೆದು ಮಾತಾಡ್ತಾ ಇದ್ದ. ಇನ್ನು ಕೃಪಾಚಾರ್ಯರು ಎಂಥ ತ್ಯಾಗಿಗಳು, ಅಶ್ವತ್ಥಾಮರು ಎಂಥವರು ಅಂತ ಒಟ್ಟಿಗೆ ಚಕಾರದಿಂದ ಹೇಳಿಬಿಟ್ಟು, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿಹಿ ಪ್ರತಿಯೋಚ್ಯಾಮಿ ಪೂಜಾರ್ಹ ವರಿಸೂದನ. ಇನ್ನು ಕೃಷ್ಣನ ಕೌಶಲ ನೋಡಬೇಕು. ಅರ್ಜುನನಿಗೆ ನಾನು ಭೀಷ್ಮನ ಹ್ಯಾಕ್ ಕೊಲ್ಲಿ, ದ್ರೋಣನ ಹ್ಯಾಕ್ ಕೊಲ್ಲಿ ಅಂತ ಪ್ರಶ್ನೆ ಬಂತಲ್ಲ, ಈ ಪ್ರಶ್ನೆ ಬಂದಿದ್ದು ಜಾತಕ್ಕೆ? ಕೃಷ್ಣ ರಥವನ್ನು ಎಲ್ಲಿ ನಿಲ್ಲಿಸ್ತಾ ಗೊತ್ತಾ ಅರ್ಜುನ ಕೇಳಿದಾಗ? ಸೇನೆಯೋರು ಉಭಯೋರ್ ಮಧ್ಯೆ ರಸಂಸ್ಥಾಪಯ ಮೆಚ್ಚುತ ಅಂತ ಅರ್ಜುನ ಕೇಳಿದರೆ ಕೃಷ್ಣ ಎಲ್ಲಿ ನಿಲ್ಲಿಸ್ದ? ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ. ಅವಳಿದ್ರೆ ನಿಲ್ಲಿಸ್ಬೇಕು, ಹೋಗಿಬಿಟ್ಟು ಭೀಷ್ಮರೇ ಕಾಣಬೇಕು, ದ್ರೋಣರೇ ಕಾಣಬೇಕು, ಹಾಗೆ ನಿಲ್ಲಿಸ್ತಾನಂತ ಭಗವಂತ. ನಿಮಗೆ ಆಶ್ಚರ್ಯ, ಕೃಷ್ಣ ಹಾಗೆ ಹಾಕ್ಪ, ಅಲ್ಲೇ ಕೃಷ್ಣ ತಪ್ಪಾಡಿದ್ದು. ನಮ್ಮ ಪ್ರಕಾರ ಕೃಷ್ಣ ತಪ್ಪಾಡಿದಂತೆ ನಮ್ಮ ವಾದ. ಕೃಷ್ಣ ಹಾಗೆ ನಿಲ್ಲಿಸಿ ಎಲ್ಲ ನಿಲ್ಲಿಸಿಬಿಟ್ಟಿದ್ರೆ ತಡ್ಡೆನೆ ಬರ್ತೇವೆ, ಯುದ್ಧ ಆಗೋ ಬಿಡ್ತಿತ್ತಲ್ಲ ಅಂತ ನಮ್ಮ. ಅರೆ, ಭಗವಂತನಿಗೆ ಅಂತ ಯುದ್ಧ ಮಾಡಿಸೋದು ಬೇಕಾಗಿಲ್ಲ. ಎಲ್ಲೋ ನಿಲ್ಲಿಸಿಬಿಟ್ಟಿದ್ರೆ ಭೀಷ್ಮರ ಕಣ್ಣಿಗೆ ಕಾಣಬಾರದು, ದ್ರೋಣರ ಕಣ್ಣಿಗೆ ಕಾಣಬಾರ್ದು. ನಿಲ್ಲಿಸಿಬಿಟ್ರೆ ರೋಗ ಮುಚ್ಚಿಟ್ರೆ ಹೇಗೋ ಹಾಗೆ. ಭಗವಂತನಿಗೆ ಅದು ಬೇಡ, ಭೀಷ್ಮರ ಎದುರಿಗೆ ನಿಲ್ಲಿಸಬೇಕು, ದ್ರೋಣ ಎದುರಿಗೆ ನಿಲ್ಲಿಸಬೇಕು. ಅರ್ಜುನ ಅನುಕಂಪ ಬರಬೇಕು, ಕೃಪೆ ಬರಬೇಕು, ಪ್ರಶ್ನೆ ಕೇಳಬೇಕು, ಉತ್ತರ ಕೊಡಬೇಕು, ಅವನ ತಯಾರು ಮಾಡಬೇಕು. ಅಂದರೆ ಭಗವಂತನ ರೀತಿ ನೋಡಬೇಕು. ಅಂದರೆ ಅಜ್ಞಾನದಲ್ಲಿ ಇಟ್ಟು ಸುಖ ಪಡಿಸೋದಲ್ಲ, ಅಜ್ಞಾನದಲ್ಲಿ ಇಟ್ಟು ಬೆಳೆಸೋದಲ್ಲ. ಅವನಿಗೆ ಏನಿರುತ್ತೋ ಅದನ್ನು ತೋರಿಸಬೇಕು, ಅವನಿಗೆ ಒಳಗಿರೋ ಒಂದು ದೌರ್ಬಲ್ಯ ಹೊರಗೆ ಬರಬೇಕು, ಅದನ್ನು ವಾಸಿ ಮಾಡಬೇಕು. ಇದು ಭಗವಂತನ ವಿಶಿಷ್ಟವಾದಂಥ ಗುಣ ಇದು. ಆಗ ನನಗನಿಸುತ್ತೆ, ಉಳಿದವರಾಗಿದ್ದರೆ ಅರ್ಜುನಂತ ಉಳಿದವರಾಗಿಬಿಟ್ಟಿದೆ ಕೃಷ್ಣ, ಸುಮ್ಮನೆ ಅಲ್ಲಿ ಯಾಕೆ ನಿಲ್ಲಿಸ್ತೀವಿ ಕೊನೆ ಪಕ್ಷ, ಇದು ಬೇರೆ ಕಡೆ ನಿಲ್ಲಿಸಬಾರ್ದಾಗಿತ್ತು ಅಂತ ಕೃಷ್ಣನೇ ಬಯ್ಯೋ ಪೈಕಿ. ನಾವೆಂಥವ್ರಿಗೆ ಗೊತ್ತಾ, ನಮ್ಮನ್ನು ಯಾಕೆ ಬೆಂಗಳೂರಲ್ಲಿ ಹುಡ್ಸಿಬಿಟ್ಟು, ಎಲ್ಲರೂ ಹುಡ್ಸಬಾರ್ದಾಗಿತ್ತೆ, ಬಲಕ ಹೆಚ್ಚು ಮಲಗಬಹುದಾಗಿ ಫಾರಿನಲ್ಲಿ ಹುಡ್ಸಿಬಿಟ್ಟಿದ್ರೆ ಸಾಧ್ಯ ಮಾಡೋ ಅಂತ ಹೇಳೋ ಇಲ್ಲೇ ಇಲ್ಲ. ಯಾಕಂದ್ರೆ ಬಾಡಿ ಚಳಿ ಅಂತ ಎಕ್ಸ್ಕ್ಯೂಸ್ ಮಾಡಿ ಕೇಳಬಹುದಾಗಿತ್ತು ನಾವಾಗ. ಇಲ್ಲೆಲ್ಲ ಅನುಕೂಲ ಇದೆ ನೋಡಿ, ಇಲ್ಲಿ ಹುಡ್ಸಿದ್ದೇ ಬಜಿತಿ ಈಗ, ಯಾಕಂದ್ರೆ ಸಾಧ್ಯ ಮಾಡಲೇಬೇಕಾಗತ್ತಲ್ಲ. ಕೆಲವು ಹುಡುಗರು ಮಕ್ಕ ತಂದೆ ತಾಯಿ ಬೈದು ಬಿಡ್ತಾರೆ, ನಾನು ಯಾಕೆ ಒಳ್ಳೆ ಕಾಲೇಜ್ ಸೇರಿಸಿಬಿಟ್ಟು, ಮೇಷ್ಟು ತುಂಬ ಕೆಲಸ ಕೊಡ್ತಾರಲ್ಲಿ, ಯಾವುದೋ ಕೆಟ್ಟ ಕಾಲೇಜ್ ಸೇರಿಸಿಬಿಟ್ಟಿದೆ, ಹೋಮ್ವರ್ಕ್ ಮಾಡಿ ಬಿಟ್ರೆ ಬಿಡು, ಪರೀಕ್ಷೆಗೆ ಹೋದ್ರು ಹೋಗು ಮಾಡಿಬಿಡ್ತಾ ಇದ್ರು, ಅಂಥ ಕೆಲಸಕ್ಕೆ ಬಂದ್ಬಿಟ್ಟಿದ್ದೇ ನಾವೀಗ. ಅರ್ಜುನ ಕೃಷ್ಣನ ಅನುಕಂಪ ಹೃದಯವನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾನೆ. ಎಷ್ಟು ಕಳಕಡಿ ಇದೆ ಅಂದರೆ, ಭಗವಂತನ ವ್ಯಾಪಾರ ಹೇಗಿದೆ, ಭಗವದ್ಭಕ್ತನ ವ್ಯಾಪಾರ ಹೇಗಿದೆ. ತನ್ನ ಮುಂದೆ ಭೀಷ್ಮದ್ರೋಣರ ಬಂದು ತನ್ನ ನಿಲ್ಲಿಸಿದಾಗ ಅರ್ಜುನ ದೃಶ್ಯವನ್ನು ಕಂಡ, ಅದರ ಬಗ್ಗೆ ವಿಶೇಷವಾದಂತಹ ಕೃಪೆಗೆ ಒಳಗಾಗ್ತಾ ಇದ್ದಾನೆ. ಆ ರೀತಿ ಆಗಲೇ ಅಂತಲೇ ಭಗವಂತ ನಿಲ್ಲಿಸಿಬಿಟ್ಟು ನೋಡು ಅಂತ ಹೇಳಿದ್ದ, ಹಾಗೆ ನೋಡಿದ. ಭೀಷ್ಮದ್ರೋಣ ಪ್ರಮುಖತ ಅಂತ ಅಲ್ಲಿದ್ರೆ ಉತ್ತರ ಹಾಗೆ ಇದೆ, ಕಥಂ ಭೀಷ್ಮಮಹಂ ಸಂಖ್ಯೆ ದ್ರೋಣಂಚ ಮಧುಸೂದನ ಇಷುಭಿ ಪ್ರತಿಯೋಚ್ಯಾಮಿ ಪೂಜಾರ್ಹ ವರಿಸೂದನ. ಇವತ್ತು ಅಕಸ್ಮಾತ್ ಕೃಷ್ಣ ಬೇರೆ ಕಡೆ ನಿಲ್ಲಿಸಿದ್ರೆ ಇನ್ನೊಂದು ಯೋಚನೆ ಮಾಡೋಣ. ಅರ್ಜುನ ನೋಡ್ತಿರಲಿಲ್ಲ, ಕೃಪೆ ಬರ್ತಿರಲಿಲ್ಲ, ಯುದ್ಧ ಮಾಡಿಬಿಡ್ತಿದ್ದ, ಎಲ್ಲ ಮುಗಿದು ಹೋಗ್ತಿತ್ತು. ಕೊನೆಗೆ ಅರ್ಜುನ ಏನ್ ಮಾಡ್ತಿದ್ದ? ಕೃಷ್ಣ ಎಂಥ ಕೆಲಸ ಆಯಿತು, ಅಂಥವ್ರನ್ನ ಕೊಂದು ಬಿಟ್ಟನಲ್ಲ ನಾನೀಗ, ನೀನಾದರೂ ಯಾಕೆ ಅಲ್ಲಿ ನಿಲ್ಲಿಸ್ತೆ ನನ್ನನ್ನ, ನನಗಾರು ಹೇಳಬಾರ್ದಾಗಿತ್ತೆ ಮೊದಲಿನೀಗ, ವಿಷ್ಣುರು ಬಂದಿದ್ದಾರೆ ಅಂತ ಹೇಳಬಾರ್ದಾಗಿತ್ತೆ, ದೋಣರು ಬಂದೆ ಅಂತ ಹೇಳಬಾರ್ದಾಗಿತ್ತೆ. ಕೆಲವರು ಇರ್ತಾರೆ ಅರ್ಜೆಂಟ್ ಸೀಟ್ ಬೇಕಾಗಿರುತ್ತೆ ಟ್ರಾವೆಲರ್ಸ್ಗೆ, ಟೂರ್ಸ್ ಹಾಕೋದಲ್ಲ ಟ್ರಿಪ್ ಹೋಗೋರು ಇರ್ತಾರಲ್ಲ, ನಮ್ಮ ಬಸ್ಸಿ ಬಂದು ಬಸ್ಸಿಂದ ಕರೆದು ಬಿಡ್ತಾರೆ, ಇವನು ಪಾಪ ಹೋಗಿ ರಿಜಿಸ್ಟ್ರೇಷನ್ ಮಾಡಿಸೇ ಬಿಡ್ತಾನೆ. ಆಮೇಲೆ ನೋಡಿದ್ರೆ ಯಾವುದೋ ಮೂಲೆ ಸೀಟ್ ಹಾಕಿಬಿಟ್ಟಿರ್ತಾನೆ ಪಾಪ, ಕೊನೆಯ ಸೀಟ್ ಯಾವುದೋ ಒಂದು. ಮೊದಲೇ ಹೇಳಬಾರ್ದಾಗಿತ್ತೆ ಅಂತ ಕೇಳಿದ್ರೆ ನೀವು ಬರ್ತಾ ಇದ್ದಿಲ್ಲ ಅದು ಕೇಳೋದಿಲ್ಲ ಅಂದ್ಬಿಡ್ತಾರೆ ಅಷ್ಟೇ. ಮೊದಲೇ ಕೊನೆ ಸೀಟ್ ಯಾರು ಬರ್ತಾನೆ ಇರಲಿ, ಈಗ ಮೊದಲು ನೀವು ಕೇಳಬೇಕಾಗಿತ್ತು ಅಂತ ಬುದ್ಧಿವಂತಿಕೆ ಬೇಕಾದ್ರೆ ಮಾಡ್ತಾನೆ. ಆದರೆ ಭಗವಂತ ಹಾಗಲ್ಲ, ಪ್ರಾಮಾಣಿಕ ಎಷ್ಟು ಜನ ಹೇಳ್ತಾರೆ ನೋಡಿ, ನಮ್ಮ ಯಾತ್ರೆಗೆ ಬರಬಹುದು ನೀವೀಗ, ಆದರೆ ಹುಷಾರು, ಸೀಟ್ ಒಂದೇ ಒಂದು ಕೊನೆಯ ಸೀಟ್ ಇದೆ, ನಿಮ್ಮ ಇದ್ದ ಬದಲೇ ಬೇಕಾದ್ರೆ ಬರಬಹುದು. ಇಷ್ಟು ಪ್ರಾಮಾಣಿಕ ಯಾರು ಹೇಳ್ತಾರೆ, ಹೇಳೋದಿಲ್ಲ, ನಮ್ಮ ವ್ಯಾಪಾರ ಕೆಟ್ಟೋಗುತ್ತೆ ಅಂತ ಹೇಳ್ಕೊತಾರೆ. ಭಗವಂತ ಹಾಗಲ್ಲ, ಅದಕ್ಕೆ ಪ್ರಾಮಾಣಿಕತೆ ಅನ್ನೋದನ್ನ ಪ್ರತಿ ಹಂತದಲ್ಲಿ ಮನುಷ್ಯ ತೋರಿಸಿದಾಗ ಆಗ ಭಗವದ್ಗೀತೆ ಅರ್ಥವಾಗೋದು. ಅರ್ಜುನನಿಗೆ ಆಮೇಲಿಂತ ಯೋಚನೆ ಬಂದಿದ್ರೆ ಕೃಷ್ಣ ಮೊದಲು ನಿಲ್ಲಿಸಬಾರ್ದಾಗಿತ್ತೆ, ಎಂಥ ಪ್ರಸಂಗ ಬಂತಲ್ಲ ಅಂತ ಕೇಳಿದ್ರೆ ಅವಾಗ ವಾಚ್ಯತ್ವ ಬರೋದು ಭಗವಂತನಿಗೆ. ಹೌದು, ಕೃಷ್ಣ ತಪ್ಪಾಡ್ಬಿಟ್ಟ ಅನ್ನೋ ಪ್ರಸಂಗ ಬರೋದು, ಭಗವಂತ ಹಾಗೆ ಮಾಡ್ತಾ ಇಲ್ಲ, ಎಲ್ಲ ತೋರಿಸ್ಬಿಟ್ಟಿದೆ ನೋಡು, ಇದರಲ್ಲೇನು ಒಂದು ಮುಚ್ಚುಮರೆ ಏನು ಇಲ್ಲವೇ ಇಲ್ಲ. ಆಗ ಅರ್ಜುನ ಸ್ಪಂದಿಸ್ತಾ ಇದ್ದಾನೀಗ, ಹೇಗೆ ನಾನು ಹೊಡೀಲಿ? ನಿನ್ನೆ ಒಂದು ಪ್ರಶ್ನೆ ಬಂದಿತ್ತು, ಪಾಂಡವರ ಕಡೆಗೆ ಒಬ್ಬ ಬ್ರಾಹ್ಮಣ ಇಲ್ಲ, ಕೌರವರ ಕಡೆಗೆ 3 ಜನ ಬ್ರಾಹ್ಮಣರಿದ್ದಾರೆ ಪ್ರಧಾನರಾಗಿ, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, ಪಾಂಡವರ ಕಡೆ ಯಾಕೆ ಇರಲಿಲ್ಲ ಅಂತ ಪ್ರಶ್ನೆ ಬಂತು. ಅದು ಒಳ್ಳೆಯ ಪ್ರಶ್ನೆ, ಅದು ಬಂತು ನಿಜವಾದ ಅರ್ಥದೊಳಗೆ ಬಹಳ ದೊಡ್ಡ ಪ್ರಶ್ನೆ, ಅಷ್ಟು ಶ್ರೇಷ್ಠವಾದ ಉತ್ತರ ಅದಕ್ಕುಂಟು. ಅವರು ಮನಸ್ಸು ಮಾಡಿದ್ದಿದ್ರೆ ಬ್ರಾಹ್ಮಣರ ಗುಂಪೇ ಬರ್ತಿತ್ತಲ್ಲಿ, ಎಲ್ಲ ಬ್ರಾಹ್ಮಣರು ಮುಂದೆ ನಿಂತ್ಕೊಂಡ್ಬಿಡ್ತಿದ್ರು, ಅಂಥ ಬ್ರಾಹ್ಮಣ ವತ್ಸಲರು ಪಾಂಡವರು. ಅದಕ್ಕೆ ಗುರುತು ಬೇಕು ಅಂದರೆ ದ್ರೌಪದಿಯ ಸ್ವಯಂವರವಾಯ್ತಲ್ಲ, ದ್ರೌಪದಿಯ ಸ್ವಯಂವರವಾಯಿತು, ಮತ್ಸ್ಯಯಂತ್ರವನ್ನು ಭೇದನೆ ಮಾಡಿದ್ದಾಯಿತು. ಆ ಕಾಲಕ್ಕೆ ಎಲ್ಲ ಬ್ರಾಹ್ಮಣರಿಗೂ ಭಾರಿ ಖುಷಿ, ಅಂತೂ ಬ್ರಾಹ್ಮಣರು ಮರ್ಯಾದೆ ಉಳಿಸಿಬಿಟ್ರು ಇವರು ಅಂತ ಖುಷಿಯಾಗಿಬಿಡುತ್ತೆ ಅವರಿಗೆ. ಕ್ಷತ್ರಿಯರಿಗೆ ಭಾರಿ ದುಃಖ, ದ್ರುಪದರಾಜ ಅವಮಾನ ಮಾಡಿಬಿಟ್ಟ ನಮ್ಮನ್ನೆಲ್ಲ ಕೂಡ ಅಂತೇಳಿ ಯುದ್ಧಕ್ಕೆ ಬಂದುಬಿಟ್ರಂತೆ. ಯುದ್ಧಕ್ಕೆ ಬರ್ತಿರ್ಲಿಕ್ಕೇನೆ ಭೀಮಸೇನ ಏನು ಮಾಡಿದೆ ಅಂತಲ್ಲಿ ಹೇಳ್ತಾರೆ. ಮೊದಲಿಗೆ ಅಷ್ಟು ಜನ ಕ್ಷತ್ರಿಯರ ವೃಂದ ದುರ್ಯೋಧನಾದಿಗಳ ಸಮೇತವಾಗಿ ಹಡಿ ಬಡಿ ಕಡಿ ಅಂತ ನುಗ್ಗಿದರೆ ದ್ರುಪದರಾಜನೇ ಗಾಬರಿ ಆಯಿತು, ಪಾಪ ಏನೋ ಮಾಡಲಿಕ್ಕೋ ಏನೋ ಮಾಡ್ಕೊಂಡ್ಬಿಟ್ಟೆ, ಎಷ್ಟು ಜನ ಬಂದಿದ್ದಾರೆ ಯುದ್ಧಕ್ಕೆ, ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಿದ್ರೆ ಭೀಮ ಬಂದಿದ್ದು ಭೀಮಸ್ತು ರಾಜ ಸಮಿತಿಂ ಪ್ರತಿ ಸಂಪ್ರಯಾತಾಂ ವೀಕ್ಷೈವ ಯೋಜನ ದಶೋಚ್ಛ್ರಯ ಮಾಶು ವೃಕ್ಷಂ ಆರುಜ್ಯ ಸರ್ವ ನೃಪತೀನ್ ಅಭಿದೋಭ್ಯ ತಿಷ್ಠತೆ ದೃಷ್ಟ್ವಾ ಪಲಾಯನ ಪರಾಶ್ಚ ಬಭೂಬೂರೇತಿ. ದೊಡ್ಡ ಮರ ಇತ್ತಂತೆ, ಯೋಜನೆಗಟ್ಟಲೆ ಎತ್ತರ ಅದು ಒಂದು. ಭೀಮಸೇನೆ ಬಂದಿದ್ದು ಮೊನ್ನೆ ಕೈಯಲ್ಲಿ ಮರ ಕಿತ್ತಿದ್ದು ಹಿಡ್ಕೊಂಡಿದ್ದೆ ಕೆಲಸ, ಮರ ನೀರಾದರೆ ಎತ್ತಿದ್ದ ಕೈ ಹಿಡ್ಕೊಂಡಿದ್ದೆ ಕೆಲಸ. ಆ ಎಷ್ಟು ಜ್ವರ ಓಡಿ ಬಂದ್ರಲ್ಲ ಜನ, ಇದು ನೋಡಿದ್ರೆ ಅಟ್ಟೆ ಜ್ವರ ವಾಪಸ್ ಓಡೋಗ್ಬಿಟ್ರಂತೆ. ಭೀಮಸೇನ ಸಾಮರ್ಥ್ಯ ಆಗಿತ್ತು, ದೊಡ್ಡ ಸಮಸ್ಯೆ ಪರಿಹಾರವಾಯಿತು. ಅಷ್ಟೊತ್ತಿ ಮತ್ತೆ ಅರ್ಜುನ ಮೇಲೆ ಯುದ್ಧಕ್ಕೆ ಹೊರಟ್ರು ಜನಗಳೆಲ್ಲ, ಅರ್ಜುನ ಅಂತ ಗೊತ್ತಿಲ್ಲ ಅವರಿಗೆ. ಆಗ ಬ್ರಾಹ್ಮಣರು ನೋಡಿದರಂತೆ, ಭಾರಿ ಖುಷಿಯಾಯ್ತಂತ ಅವರಿಗೆ, ಓ ಎಂತ ಇವರು ಭೀಮಾರ್ಜುನ ಅಂತ ಗೊತ್ತಿಲ್ಲ ಪಾಪ, ಮತ್ಸ್ಯಂತರ ಭೇದನೆ ಮಾಡಿ ಮರ್ಯಾದೆ ಉಳಿಸಿದ್ರು, ಯುದ್ಧ ಬೇರೆ ಮಾಡ್ತಾ ಇದ್ದಾರೆ, ಖುಷಿಯಾಗಿಬಿಟ್ಟು ಅವರು ಯುದ್ಧ ಸೇರ್ಕೊಂಡ್ಬಿಟ್ರಂತೆ. ಅವ್ರು ಹೇಗೆ ಯುದ್ಧ ಮಾಡಿದ್ರು ಗೊತ್ತೇನು? ವಿಪ್ರೇಶು ಕೋಪಾತ್ ಕ್ಷಿಪತ್ಸು ದರ್ಭ ಪಟ ಮಹಾದಿನಾನಿ ಅಂತ ಹೇಳ್ತಾರೆ. ದರ್ಭನೆ ಒಗಿತಿದ್ರಂತೆ ಪಾಪ, ಬಟ್ಟೆನೆ ಒಗಿತಿದ್ರಂತೆ, ಮತ್ತೆ ಕೃಷ್ಣಾದ್ರೆ ಒಗಿತಿದ್ರಂತೆ ಪಾಪ. ತಮ್ಮ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನ. ಅಂದರೆ ಬ್ರಾಹ್ಮಣರು ಬರೀ ಒಗೆಯೋದಲ್ಲ, ಅವರೇನು ಮಂತ್ರಿ ಸಾಕಿಬಿಟ್ರೆ ಅದೇ ದೊಡ್ಡ ಅಸ್ತ್ರ ಬಿಡ್ತಾ ಇತ್ತು. ಮತ್ತೆ ಅಂತ ಒಂದು ಬ್ರಾಹ್ಮಣರು ಪಾಲ್ಗೊಂಡ ದಾಖಲೆಯಲ್ಲಿದೆ. ಅಂದ್ರೆ ನೇರವಾಗಿ ಇವರು ಕರೆದಿದ್ದಲ್ಲ, ತಮ್ಮಟ್ಟಿ ತಾವು ಮಾಡಲಿಕ್ಕೆ ಹೊರಟಿದ್ರು. ಇವತ್ತೇನಾದರೂ ಪಾಂಡವರು ಬನ್ನಿ ಅಂತ ಕರೆದಿದ್ರೆ ವೇದ ಘೋಷ ಮಾಡ್ತಾ ಎಲ್ಲ ಜನ ಸೇರಿಬಿಡ್ತಾ ಇದ್ರು. ಆದರೆ ಪಾಂಡವರು ಕರೀಲಿಲ್ಲ, ಯಾತಕ್ಕೆ ಗೊತ್ತಾ? ಯುದ್ಧ ಕ್ಷತ್ರಿಯರ ಧರ್ಮ, ಬ್ರಾಹ್ಮಣನ ತೊಡಗಿಸಬಾರದು ಅಂತ ಬಿಟ್ಟಿದ್ದಾರೆ. ಇದೆ ಮುಂದೆ ಭಗವಂತ ಹೇಳ್ತಾರಲ್ಲ, ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಯಾರ್ಯಾರನ್ನು ಯಾವ್ದ್ರಲ್ಲಿ ಇನ್ವಾಲ್ವ್ ಮಾಡಬೇಕು ಅದರಲ್ಲಿ ಮಾಡಬೇಕೇ ಹೊರತು ಬೇರೆದರಲ್ಲ. ಕೌರವರಿಗೆ ಇದು ಜ್ಞಾನ ಇಲ್ಲ, ಅದಕ್ಕೆ ಬ್ರಾಹ್ಮಣರು ಸೇರಿಸಿಕೊಂಡು ಬಿಟ್ರು. ಅದಕ್ಕೆ ಪರಾಜಯ ಬಂತವರಿಗೆ ಅರ್ಥ ಮಾಡ್ಕೋಬೇಕು. ಯಾರನ್ನ ಸೇರಿಸಿಕೊಳ್ಳಬಾರದು, ಸೇರಿಸಿಕೊಂಡಿದ್ದಕ್ಕೆ ಸೋಲು ಬಂತು. ಪಾಂಡವರು ಒಬ್ಬರನ್ನು ಸೇರಿಸಿಕೊಳ್ಳಿಲ್ಲ, ಯಾತಕ್ಕೆ? ಧರ್ಮ ತಪ್ಪಿಸಬಾರ್ದು ಅವ್ರ ಕೈಲಿ. ಧರ್ಮಾಚರಣೆನ ಮಾಡಬೇಕು ಅಂತಿದ್ರೆ ಧರ್ಮಾಚರಣೆ ಆಗಲೇ ಆಗಲೇ ಅಂದ್ರೆ ಆಗೋದಿಲ್ಲ, ಆಗೋ ರೀತಿಯಲ್ಲಿ ವರ್ತಿಸಬೇಕು ಕೂಡ. ಅದಕ್ಕೆ ಆಗೋ ರೀತಿಯಲ್ಲಿ ಬೆಳಕು ಬರೀಬೇಕು ನಾವು. ವರ್ಣಾಶ್ರಮರನ್ನು ಪಾಲನೆ ಮಾಡಬೇಕು ಅಂತ ಹೇಳಿದ ಭಗವಂತ, ತಾನೇ ಪಾಲನೆ ಮಾಡದೆ ಹೋಗಿದ್ದಿದ್ರೆ ಬರೀ ಬಾಯಿ ಮಾತು. ಒಬ್ಬ ಬ್ರಾಹ್ಮಣ ಅದರಲ್ಲಿ ಸೇರಲಿಲ್ಲ, ಒಬ್ಬ ಬರೀ ಕ್ಷತ್ರಿಯರ ಗುಂಪು ಪಾಂಡವರು ಸೇರಿಕೊಂಡಿದೆ ಹೊರತು ಬೇರೆಯವರು ಸೇರಲಿಲ್ಲ. ದುರ್ಯೋಧನ ಕಡೆ ಆಗಲ್ಲ, ಶಿಕ್ಷಕರು ಸೇರಿಸ್ಕೊಂಡ್ಬಿಟ್ಟ ಕೊನೆಗೆ ಅವನು. ಕೊನೆ ಶಿಕ್ಷಕರು ಸೇರಿಕೊಂಡು ಏನೇನೋ ಆಗೋಯ್ತು, ಕೊನೆಗೆ ಅಧ್ವಾನ ಆಗೋಯ್ತು. ಯಾರು ಸೇರಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇವತ್ತು ಎಷ್ಟೇ ನಮಗೆ ಒಂದು ಇಂಗ್ಲಿಷ್ ಲೆಕ್ಚರ್ ಪೋಸ್ಟ್ ಖಾಲಿ ಇದೆ ಅಂತ ತಿಳ್ಕೊಂಬೋಣ. ಅದಕ್ಕೆ ಯಾವುದೋ ಕಾರಣಕ್ಕೆ ಇಂಗ್ಲಿಷ್ ಎಂ ಎ ಮಾಡಿದ್ರೆ ಒಬ್ಬನು ಸಿಗಲೇ ಇಲ್ಲ, ಆಗ ಸೀಟಿ ಇನ್ನೊಬ್ರು ಸೇರಿಸ್ಕೊಂಡ್ಬಿಟ್ರೆ ಕಾಲೇಜ್ ಹಾಳಾಗೋಗುತ್ತೆ ಅಷ್ಟೇ. ಅವನು ಬರೋವಾಗ ಕಾಯ್ತಾ ಇರಬೇಕೇ ಹೊರತು ಫಿಲಪ್ ಮಾಡಕ್ ಆಗೋದಿಲ್ಲ ಅದನ್ನ. ಯಾಕೆ ಆ ಪಾಠ ಮಾಡಲಿಕ್ಕೆ ಆ ಕ್ವಾಲಿಫಿಕೇಶನ್ ಬೇಕೇ ಹೊರತು ಇನ್ನೊಬ್ಬನು ಸೇರಿಸಕ್ಕೆ ಬರೋದಿಲ್ಲ. ಇವತ್ತು ಜಾಗ ಖಾಲಿ ಅಂತ ಹಾಗೆ ಸೇರಿಸೋದಾಗಿದ್ರೆ ಇವತ್ತು ಜಗತ್ತು ಏನೇನೋ ಆಗಿ ಹೋಗ್ಬಿಡ್ತಾ ಇತ್ತು. ಇವತ್ತಿನ ಕಾಲಕ್ಕೂ ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಕ್ಷತ್ರಿಯರ ಮಧ್ಯೆ ನಡೀತಕ್ಕಂಥ ಯುದ್ಧದೊಳಗೆ ಕ್ಷತ್ರಿಯೇತರರು ಪಾಲ್ಗೊಳ್ಳಬೇಕಾಗಿಲ್ಲ ಅಂತ ಪಾಂಡವರು ಯಾರಿಗೂ ಕರೀಲೇ ಇಲ್ಲ, ಧರ್ಮವನ್ನು ಪಾಲನೆ ಮಾಡಿದರು. ಮೇಲ್ನೋಟಕ್ಕೆ ದುರ್ಯೋಧನ ಪ್ಲಸ್ ಪಾಯಿಂಟ್ ಕಂಡ ಕಾಣಿಸ್ತಿತ್ತು, ನಿಜವಾದ ಪ್ಲಸ್ ಪಾಯಿಂಟ್ ಪಾಂಡವರದೇ ಹೊರತು ಕೌರವರದಲ್ಲ. ಉಳಿದವರ ಧರ್ಮ ಬಿಡಿಸಿ ತಮ್ಮ ಜೊತೆ ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಈ ಮಾತನ್ನ ಮುಂದೆ ಭೀಮಸೇನ ಹೇಳ್ತಾನೆ ದ್ರೋಣಾಚಾರ್ಯರಿಗೆ. ದ್ರೋಣಾಚಾರ್ಯರೇ, ಅವನಂತೂ ಕರರ, ನೀವು ಹೇಗೆ ಹೋದೆ ಅಂತ ಕೇಳ್ತಾನೆ ಭೀಮಸೇನ. ಇದನ್ನ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗುತ್ತೆ ದ್ರೋಣ ಪರ್ವದ ಕೊನೆಯ ಭಾಗ ಅದು. ಒಂದು ಅವನೇನೋ ಕರದ, ನೀವ್ಯಾತಕ್ಕೆ ಹೋದ್ರಿ, ನೀವು ಬ್ರಾಹ್ಮಣರಲ್ವೇನು, ನಿಮ್ಮ ಕೆಲಸ ಏನೋ ಮಾಡಿದ್ದೇನು ನೀವೀಗ, ಇನ್ನು ಸಾಕು ಹೋಗಿ ಅಂತ ಹೇಳಿದಂತ ಭೀಮಸೇನ. ಈ ರೀತಿ ಅವರಿಗೆ ಎಚ್ಚರಿಸತಕ್ಕಂಥ ಭೀಮಸೇನ ತಮ್ಮಲ್ಲಿ ಯಾರನ್ನು ಸೇರಿಸಿಕೊಳ್ಳದೆ ಹೋದ್ರೆ ಆಶ್ಚರ್ಯನೇ ಇಲ್ಲ, ಸರಿಯಾದ ಮಾತದು ಒಂದು. ಆದರೆ ಕೌರವರು ಧರ್ಮ ಬಿಟ್ಟವರಾದ್ರಿಂದ ಅವರಿಗೆ ವಿವೇಕ ಇರಲಿಲ್ಲ. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ತೀಗ, ವಿದುರ ಯಾಕೆ ಪಾಂಡವರ ಕಡೆ ಯುದ್ಧಕ್ಕೆ ಬರಲಿಲ್ಲ ಹಾಗಿದ್ರೆ? ನಿನ್ನೆ ಪ್ರಶ್ನೆ ಹಾಕೊಂಡಿತ್ತು, ಅದಕ್ಕೆ ಇದೇ ಉತ್ತರ ಇದೆ. ವಿದುರನಿಗೆ ಪಾಂಡವರಗಳಿಗೆ ತುಂಬಾ ಇಚ್ಛೆ ಇದೆ. ಪಾಂಡವ ಪಕ್ಷಪಾತಿ ಅಂತ ವಿದುರನಿಗೆ ಎಲ್ಲರೂ ಹೇಳೋದು ಜಗತ್ತಿಗೆ ಗೊತ್ತಿತ್ತು. ಅದು ಒಂದು ಇಂಥ ಮಹಾನುಭಾವ ಯುದ್ಧಕ್ಕೆ ಬರಲಿಲ್ಲ, ಕಾರಣ ಏನು ಗೊತ್ತೇನೋ? ವಿದುರ ಯುದ್ಧ ಮಾಡಲಿಕ್ಕೆ ಬರ್ತಿತ್ತೋ ಇಲ್ಲೋ ಅಂತ ಯಾರು ಪ್ರಶ್ನೆ ಕೇಳಬಹುದು ಈ ಮಧ್ಯೆ. ಅದಕ್ಕೆ ವಿದುರನಿಗೆ ಯುದ್ಧ ಮಾಡಲಿಕ್ಕೆ ಬರ್ತಿತ್ತಂತ, ಇದು ಆಶ್ಚರ್ಯ. ಎಲ್ಲಿ ಕಲ್ತಿದ್ದ ಅಲ್ಲ, ಸಹಜವಾಗಿ ವೀರ ಆತ. ಯಮದೇವರ ಅವತಾರ, ಯಮದೇವರು ಶಿಕ್ಷೆ ಮಾಡಿ ಮಾಡಿ ಎಷ್ಟು ಅಭ್ಯಾಸ ಇದೆ ಗೊತ್ತಾಗಿಬಿಟ್ರೆ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಸಾಕಷ್ಟು ಬಂದಿದೆ ಅವರಿಗೆ. ಅದಕ್ಕೆ ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಅದನ್ನು ಬೇರೆಯವರು ಅಪಾರ್ಥ ಮಾಡಿಕೊಂಡಿದ್ದು ಉಂಟು. ಅದು ಪ್ರಸಂಗ ಬಂತು ಅಂತ ಹೇಳ್ತಿದ್ದೇನೆ ಅಷ್ಟೇನೆ. ಕುಮಾರವ್ಯಾಸ ಭಾರತದಲ್ಲಿ ಒಂದು ಮಾತು ಬರುತ್ತೆ, ಯಾವಾಗ ತುಂಬಿದ ಸಭೆಯೊಳಗೆ ವಿದುರನ ಮಾತನ್ನು ದುರ್ಯೋಧನ ಕೇಳಲಿಲ್ಲ, ಮತ್ತು ಕೃಷ್ಣನಿಗೆ ಅವಮಾನ ಇತ್ಯಾದಿ ಮಾಡಿಬಿಟ್ಟ, ಆಗ ಕುಮಾರವ್ಯಾಸ ಒಂದು ಮಾತು ಬರೀತಾನೆ. ವಿದುರನಿಗೆ ತುಂಬ ಕೋಪ ಬಂದುಬಿಡುತ್ತಂತೆ, ಹಲೋ ದುರ್ಯೋಧನ, ನನ್ನ ಮಾತು ಕೇಳಲಿಲ್ಲ ನೀನೀಗ, ಕೃಷ್ಣನಿಗೆ ಅವಮಾನ ಮಾಡ್ತಾ ಇದ್ದಿ, ಆದ್ದರಿಂದ ಒಂದು ಧನುಸ್ ತಗೊಂಡಂತೆ, ವಿದುರ ಕೈಲಿದ್ದೆ ತಗೊಂಡಂತೆ ಅದು ಪಟ್ಟನ್ನು ಮುರಿದು ಹಾಕಿಬಿಟ್ಟಂತೆ.